ಆದರೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇಕ್ಕಟ್ಟು ಅಂತ ಸಮಯದಲ್ಲಿ ಏನು ಮಾಡ್ತಾನೆ, ಕೇಳಕ್ಕೆ ಇಷ್ಟಪಡ್ತಾನೆ. ಅದನ್ನೇ ಯುದ್ಧಸ್ಯ ವಾರ್ತಾರಣ್ಯ ಅಂತ ಹೇಳ್ತಾರೆ. ಯುದ್ಧದ ವಿಚಾರ ಯಾವಾಗಲೂ ನೋಡೋದಕ್ಕಿಂತ ಕೇಳೋದು ಮೋರ್ ಎಫೆಕ್ಟಿವ್ ಅಂತ ಹೇಳಿ. ಇವತ್ತು ಹಾಗೇನೆ ಎಲ್ಲೋ ಗೋಡಿಬಾರು ಕಲ್ಗಿಲ್ಲಿ ಹೊಡಿತಿರ್ತಾರೆ, ಓಡಿ ಬಂದಿರ್ತಾರೆ, ನೋಡ್ತಾನೆ ಅನ್ನೋದಿಲ್ಲ, ನೋಡ್ತಾನೆ ಇರೋಕ್ಕೆ ತಡೆ ಬರ್ದಿದ್ರೆ ಕಷ್ಟ ಆದ ಭಯ ಅವನಿಗೆ. ಕೇಳುವಾಗ ಏನಾಯ್ತು ಜೋರ ಕಾವಾಗಿ ಕೇಳ್ತಾ ಇತ್ತು, ಡೇ ಔಟ್ ಆಫ್ ಡೇಂಜರ್ ತಾನೀಗ. ಅದು ಸಣ್ಣ ಸವಾಲು ಹಾಗಿರುತ್ತೆ ಗೊತ್ತಾ, ಇದು ಟಿವಿಯಲ್ಲಿ ಇದ್ದರೂ ದೊಡ್ಡದಲ್ಲ, ಅದಿರ್ಬೇಕಾದ್ರೆ ನೋಡೋಕ್ಕಾಗೋದಿಲ್ಲ. ನಮ್ಮ ಮೇಲೆ ಎಲ್ಲಿ ಬಿಡುತ್ತೋ ಅದು ಭಯ ಬರುತ್ತಾ, ನಾವು ಸೇಫ್ ಅಂತ ಗೊತ್ತಾದಾಗ ಮಾತ್ರ ನೋಡೋದಕ್ಕೆ ನಾವು ಇದು ಮಾಡೋದು. ಯುದ್ಧವನ್ನು ಹತ್ತಿರ ಇಲ್ಲಕ್ಕೆ ಸಾಧ್ಯ. ಧೃತರಾಷ್ಟ್ರನಿಗೆ ಭಯ, ಯುದ್ಧಸ್ಯ ವಾರ್ತಾ ರಮ್ಯ, ಯುದ್ಧದ ವಾರ್ತೆ ಬಹಳ ಮನೋಹರ. ಅದು ಕೇಳಕ್ಕೆ ಇಷ್ಟಪಡ್ತಾರೆ, ಯಾರೋ ಜಗಳಾಡ್ತಿರ್ತಾರೆ ಪಕ್ಕದಲ್ಲಿ, ಅವ್ರು ಗಾಡಿ ಖುಷಿ ಕಿಡಿಕಲ್ ಬಂದು ನೋಡ್ತಾ ಇರ್ತಾರೆ. ಈಗ ಓದೋದ್ರ ತರಗೋದ್ರೆ ಕಷ್ಟ ಅಂತ ಹೊತ್ತು ಕಿಡಿಕಲ್ ನೋಡ್ತಾ ಇರ್ತಾರೆ, ಕಷ್ಟ ರೀ ಕಾಲಕ್ಕೊಂಡಿರ್ತಾರೆ, ಸೊ ಬೇಕಾದ್ರೆ ತೆಗಿತಾನೆ ಆ ಥರ ಅದು. ಆದ್ರೆ ಅಲ್ಲಿದ್ದಾಗ ಯಾರು ಬೃಷಕ್ಕೆ ಹೋಗೋದಿಲ್ಲ, ಏನು ಮಾಡೋದಕ್ಕೆ ಹೋಗೋದಿಲ್ಲ, ತಡೆಗಾಕಿ ಇರ್ತಕ್ಕಂಥ ಭಾವನೆ ಬರುತ್ತೆ. ಇದೆಲ್ಲ ಯೋಚನೆ ಮಾಡಿದಾಗ ಯುದ್ಧದ ಒಂದು ಟೆಂಡೆನ್ಸಿ ಎಷ್ಟು ಇಂಪ್ಯಾಕ್ಟ್ ಅದು ಕ್ರಿಯೇಟ್ ಮಾಡ್ತದೆ ನೋಡಬೇಕಾದ್ರೆ. ಆಗ ಉಪವಾಸರು ಹೇಳ್ತಾರೆ, ಆಯಿತು ಧೃತರಾಷ್ಟ್ರ, ನಿನಗೆ ನಾನು ಯುದ್ಧವನ್ನು ಕೇಳಿಸ್ತೇನೆ ಅಂತ ಹೇಳ್ತಾರೆ. ಯುದ್ಧವನ್ನು ಕೇಳಿಸ್ತೇನೆ ನೋಡಿ, ಎಂಥ ಉಪವಾಸರ ಶಕ್ತಿ. ಈಗ ಯುದ್ಧ ನೋಡ್ತೇನೆ ಅಂತ ಅಕ್ಷರ ಧೃತರಾಷ್ಟ್ರ ಅಂದಿದ್ದರೆ ಸಿಂಪಲ್ ಅದು, ಕಣ್ಣು ಕೊಟ್ಟರೆ ಮುಗಿದೋಗ್ತಿತ್ತು ಅಷ್ಟೇ. ಇದು ಹಾಗಲ್ಲ, ಇನ್ನೊಬ್ಬರಿಗೆ ಕಣ್ಣು ಕೊಟ್ಟು ಹೇಳಿಸ್ಬೇಕು, ಎರಡು ಕೆಲಸದಂತೀಗ. ಇದು ಎಂಥ ಯೋಗವಾದ ಶಕ್ತಿ ಇರಬೇಕು, ಇನ್ನೊಬ್ರು ಬರೀ ಕಣ್ಣಿದ್ರೆ ಸಾಲು, ಯುದ್ಧ ನೋಡೋ ಕಣ್ಣು ಕೊಡಬೇಕಲ್ಲ, ಅದು ಇಲ್ಲೇ ಕೂತು ನೋಡ್ಬೇಕು, ಅದು ಬೇರೆ ಜೊತೆಗೆ ಯುದ್ಧ ನೋಡೋ ಕಣ್ಣು ಕೊಡಬೇಕು. ಎಂಥ ಕಣ್ಣು ಕೊಡಬೇಕು ಅವರಿಗೆ, ಕಣ್ಣು ಕೊಡಬೇಕು ಅಷ್ಟೇ ಸಾಲದ, ಮತ್ತೆ ಕಣ್ಣು ಕೊಟ್ಟವನಿಗೆ ಎಷ್ಟೋ ಕಡೆ ಕೆಪಾಸಿಟಿ ಕೊಡಬೇಕು ಅದ್ರ ಜೊತೆಗೆ. ಮತ್ತು ನೋಡಿದ್ರೆ ಒಳಗೆ ಬರುತ್ತೆ ಅಂದ್ರೆ ಗ್ಯಾರಂಟಿ ಇಲ್ಲ, ಕಾಮೆಂಟೇಟರ್ ಟ್ರೈನ್ ಮೊದಲು ಇದಾಗಿರಬೇಕು, ಎಕ್ಸಾಮ್ ಪಾಸ್ ಮಾಡ್ಕೊಂಡು ಹೋಗಿರಬೇಕು ಅಲ್ಲಿಗೆ. ಈ ಸುಮ್ಮನೆ ಕೊಡೋಕೆ ಬಿಡೋದಿಲ್ಲ, ರೇಡಿಯೋ ನ್ಯೂಸ್ ಓದಬೇಕಾದ್ರೆ ಪರೀಕ್ಷೆ ಪಾಸ್ ಆಗೋಬೇಕು ಅವರು, ನೋಡ್ಕೊಂಡು ಹೋಗೋದಕ್ಕೆ ಮತ್ತೆ ಇಲ್ಲವರು ಬಿಡೋದಿಲ್ಲ. ಅದಕ್ಕೆಲ್ಲ ಕೂಡ ಇನ್ನು ಯುದ್ಧದ ಕಾಮೆಂಟ್ರಿ ಬೇರೆ ಹೊಳೆಗಡೆ ಹೋಗ್ತೀರಿ, ಸುಮ್ಮನೆ ನೋಡ್ಕೊಂಡು ಎರಡು ನಿಮಿಷಕ್ಕೆ ಸ್ವಲ್ಪ ಎಷ್ಟು ಹಾಕ್ಬಿಡೋದು ನಾವು ಎರಡು ನಿಮಿಷಕ್ಕೆ ಬೇರೆ ಹೊಳೆಬಿಡ ನೋಡುವ ಅಂತ ಕೇಳಿ ಯಾರೇ ಕೊಡ್ತಾರೆ, ನೋಡಿದ್ರೆ ಅವರು ನೋಡಿಬಿಟ್ಟೆ ನಾನು ತೋರಿಸ್ತೀನಿ ಗೈಡ್ ತೋರಿಸ್ತಾರೆ, ಒಂದುವರೆಗಿಂತ ಅವ್ರು ಹೇಳ್ತಾನೆ ಇರ್ತಾನೆ, ಅವನು ಜಾತಕರು ಕೇಳ್ತಾನೆ ಇರ್ತಾರೆ. ಅಂದ್ರೆ ಹೇಳಿಕಿಂತ ಬಿದ್ದನ್ನು ಗೊತ್ತಾಗಿರಲಿಲ್ಲ, ಹೇಳಿದ್ರೆ ಗೊತ್ತಾಗಿದ್ದಷ್ಟೇ. ಅದನ್ನು ನೋಡಿದ್ರೆ ಗೊತ್ತಾಗೋದು ಬೇರೆ, ಹೇಳಿದ್ರೆ ಗೊತ್ತಾಗೋದು ಬೇರೆ. ನಾನು ಹೇಳೋದು ಏನು ಕೆಪಾಸಿಟಿ ಇರಬೇಕೀಗ, ಆ ನಾಲೆಡ್ಜ್ ಇರಬೇಕು. ಅದು ಸಂಜೆ ಯಾರಿಗೆ ಕೊಡ್ತಾ ಇರ್ಬೋದು ದೇವದೃಷ್ಟಿನ, ಸಂಜಯನಿಗೆ ಕೊಡ್ತಾರೆ. ಸಂಜಯ ಯಾರು ಗೊತ್ತೇನು, ವಿಚಿತ್ರವೀರ್ಯ ಅಂತ ಒಬ್ಬ ರಾಜ, ಅವನ ಮಗನೇ ಧೃತರಾಷ್ಟ್ರ ರಾಜ. ವಿಚಿತ್ರವೀರ್ಯ ಧೃತರಾಷ್ಟ್ರರ ತಂದೆ. ವಿಚಿತ್ರವೀರ್ಯನಿಗೆ ಒಬ್ಬ ಸೂತ ಇದ್ದ, ರಥ ಓಡಿಸೋನು, ಸಾರಥಿ, ಅಂದ್ರೆ ಗವಲ್ಗಣ ಗವದ್ಗಣ ಅಂತ ಹೆಸರು. ಅವನ ಮಗ ಸಂಜಯ, ಅಂದ್ರೆ ಇವರಪ್ಪ ಇವರ ಜೊತೆ ಮಕ್ಕಳಿಬ್ರ ಜೊತೆ, ಅಪ್ಪ ಅವನ ಸಾರಥಿ, ಮಗ ಇವನ ಸಾರಥಿ ಸೇರ್ಕೊಂಡಿದ್ದಾರೆ. ಸಂಜಯ ಬಹಳ ಕ್ಲೋಸ್ ಫ್ರೆಂಡ್ ಆಗಿ ಡೆವಲಪ್ ಆಗಿದ್ದವನು. ಇದು ಹೊರಗಿನ ಸಂಬಂಧ, ಇದರಂತೆ ಹೊರಗಿನ ಸಂಬಂಧ. ಸಂಜಯ ಆಗಿದ್ದವನು, ಒಡನಾಡಿಯಾಗಿದ್ದವನು. ವಿದುರ ಸಂಜಯ ಜೊತೆಗಿರಬೇಕು ಧೃತರಾಷ್ಟ್ರನಿಗೆ ಯಾವಾಗಲೂ ಕೂಡ. ಆ ದೃಷ್ಟಿಯಿಂದ ಸಂಜಯನ ದಿವ್ಯ ದೃಷ್ಟಿ ಕೊಡಲಿಕ್ಕೆ ಕಾರಣ ಆತ್ಮೀಯನಾದವನು, ಅವನ ಮೇಲೆ ನಂಬಿಕೆ ಇದೆ ಅವನಿಗೆ, ಅವನು ಹೇಳಲಿಕ್ಕೆ ದೃಷ್ಟಿ ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಸೂಕ್ಷ್ಮ ವಿಚಾರಗಳು ಉಂಟು. ವಿದುರನೇ ಇದ್ದ ವಿದುರ ಕೊಟ್ಬಿಡಬೇಕಾಗಿತ್ತಲ್ಲ ಬೇಕ ಸುಖವಾಗಿ, ದಿವ್ಯ ದೃಷ್ಟಿ ಕೊಡಬೇಕಾಗಿತ್ತ, ವಿದುರನ ದಿವ್ಯ ದೃಷ್ಟಿ ಕೊಡಲಿಲ್ಲ. ಯಾಕೆ ಗೊತ್ತೇನು, ವಿದುರ ಸಂಜೆ ಹೇಳಿದ್ರೆ ವಿದುರನೂ ಹೇಳ್ತಾ ಇದ್ದ. ಧೃತರಾಷ್ಟ್ರನಿಗೇನು ಗೊತ್ತಾ, ಈ ವಿದುರ ಪಾಂಡವರ ಪಕ್ಷಪಾತಿ ಅಂತ ನೆಲಸಲ್ಲಿ ಕೂತ್ಬಿಟ್ಟಿದೆ. ಪಾಂಡವರ ಪಕ್ಷಪಾತಿ ಬೀಸರ ಜೋರ ಪಡೆದ ಅಂದ್ರೆ ಏನೋ ಹೇಳ್ತಾನೆ, ಇವನು ಸುಮ್ಮನೆ ಜಾಸ್ತಿ ಮಾಡ್ತಾನೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಏನೋ ಮೆಜಾರಿಟಿ ಸೇರಿಸ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಯಾರು ಕೇಳೋರು ಯಾರಾಗಿರಬೇಕು ಅವನ ನಂಬಿಕೆ ಇರಬೇಕು. ಯಾವಾಗಲೂ ಕೂಡ ವಕ್ತಾನುಕೂಲ, ಶ್ರೋತ್ರಾನುಕೂಲ, ಪ್ರಸಂಗಾನುಕೂಲ ಅಂತ ಮೂಡಿರಬೇಕು. ಅದಕ್ಕೆ ಯಾರಲ್ಲಿ ನಂಬಿಕೆ ಇರುತ್ತೋ ಅವ್ರಿಗೆ ಹೇಳಿಸ್ಬೇಕು. ಡಾಕ್ಟರ್ ಬಂದಾಗ ಹೇಳಬೇಕು ಅಂತವೆಲ್ಲ ಆಟೈತೆ. ಆಗ ಊರು ಹೇಳಿದ್ರೆ ನಂಬೋದಿಲ್ಲ, ಅವ್ರು ಹೇಳಿದ್ರೆ ಮಾತ್ರ ಭಾರಿ ಗ್ಯಾರಂಟಿ ಅವರಿಗೆ. ಆ ತಪ್ಪೇಳಿದ್ರು ಪರಿಡೆ, ಆದ್ರೆ ಅವನ್ನ ನಾವು ಭಾರಿ ನಂಬಿಕೆ ಡೆವಲಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಸಂಜೆಯಲ್ಲಿ ನಂಬಿಕೆ ಇದೆ, ವಿದುರಲ್ಲಿ ಪ್ರೀತಿ ಇದೆ. ಆದ್ರೆ ವಿದುರ ಸಾಕಷ್ಟು ಬೇಗುವ ವಿದುರ, ನೀನು ಮಕ್ಕಳಿಗೆ ಎಲ್ಲಿಯವರೆಗೂ ಕ್ಷಮೆ ಕೆಲಸ ಅಲ್ಲಿವರು ಮಕ್ಕಳು ಹೋಗಿಲ್ಲ ಬಾಗುವೆ ಹೇಳ್ಬಿಟ್ಟಿದ್ದಾನೆ ಆಗ್ಲೇನೆ. ಆದ್ರಿಂದ ನಂಬಿಕೆ ಇಲ್ಲ. ಸ್ವರೂಪದಲ್ಲಿ ವಿದುರನೇ ದೊಡ್ಡವನು, ಯೋಗ್ಯತೆಯಲ್ಲಿ ಎಲ್ಲರೂ ದೊಡ್ಡವನು, ತಿಳುವಳಿಕೆಯಲ್ಲಿ ದೊಡ್ಡವನು. ಆದರೆ ವಿದುರನೆಗೆ ವಿದುರನೆ ಹೆಚ್ಚು ಬೇಕಾದವರು. ವೇದವ್ಯಾಸರಿ ವಿದುರನೆ ಭಾರಿ ಬೇಕಾದವರು. ಯಾಕೆ ವಿದುರ ವೇದವ್ಯಾಸರ ಮಗ, ಅವರಿಂದಾನೆ ಶುದ್ಧಸ್ಥ ಮಗನಾಗಿ ಹುಟ್ಟಿದ್ದು. ಅದಕ್ಕೆ ಆತ್ಮಾದರ ಒಂದೇ ತೋಟ ತಿಳ್ಕೊಂಡಿದ್ದಾನೆ ಧೃತರಾಷ್ಟ್ರ, ಅದು ಆಗಬಾರದು. ಆದ್ದರಿಂದ ಸಂಜೆಯ ಆತ್ಮನಾದ್ದರಿಂದ ಅವನಿಗೆ ದಿವ್ಯದೃಷ್ಟಿ ಕೊಟ್ಟರೆ ಇದು ಸಮಾಧಾನವಾಗುತ್ತೆ, ತಮಗೆ ದಿವ್ಯದೃಷ್ಟಿ ಕೊಟ್ಟರು. ಅಲ್ಲಿ ಸಮಸ್ಯೆ ಇದೆ, ಸಂಜೆಯ ಕ್ಷತ್ರಿಯನಲ್ಲ, ಅವನ ಕೈಲಿ ಯುದ್ಧದ ವಾರ್ತೆ ಹೇಳಿಸ್ಬೇಕೀಗ. ಯುದ್ಧ ಅಂದ್ರೆ ನಾನ್ ಟೆಕ್ನಿಕಲ್ ಫೆಲೋ ಎಕ್ಸ್ಪ್ಲೈನ್ ದಿ ಟೆಕ್ನಿಕಲ್ ಥಿಂಗ್ಸ್, ಎಷ್ಟು ಡಿಫಿಕಲ್ಟ್. ಮೆಡಿಕಲ್ ಎಕ್ಸಿಬಿಷನ್ಗೆ ಒಬ್ಬ ವಾರ್ಡ್ ಪ್ರೊಫೆಸರ್ ಕೊಡಿಸ್ಬಿಟ್ರೆ ಗತಿ ಏನಾಗ್ತದೆ, ಅವ್ರ ಹಾರ್ಟ್ ಎಷ್ಟಾಗ ಪ್ರಯತ್ನ ಶುರು ಆಗಿರ್ತಾರೆ ಅಷ್ಟೇ. ಮೇಲೆ ಪ್ರತಿಯೊಬ್ಬ ಪ್ರಯತ್ನ ಹೇಳ್ತಾರೆ ಹೊರತು ವಿಷಯ ಗೊತ್ತಾಗೋದಿಲ್ಲ. ಆ ಲ್ಯಾಂಗ್ವೇಜ್ ಬಂದ್ರೆ ಸಾಲದು, ಆ ಟೆಕ್ನಿಕಲ್ ಥಿಂಗ್ಸ್ ಅರ್ಥ ಆಗಬೇಕು. ಸಂಜೆಯ ಟೋಟಲಿ ನಾನ್ ಟೆಕ್ನಿಕಲ್ ಫೆಲೋ, ಯುದ್ಧ ಸಂಜೆ ಯುದ್ಧ ಮಾಡಿ ಬರೋದೇ ಇಲ್ಲ, ಯುದ್ಧ ಗಂಡು ಇಲ್ಲ, ಅಸ್ತ್ರಾಭ್ಯಾಸನೇ ಮಾಡಿಲ್ಲ. ಅದು ಹೇಳಿ ಕೇಳಿ ಎಂಥ ಅಸ್ತ್ರ ಅಂತ ಕೇಳಿದ್ರೆ ಮಹಾಭಾರತ ಯುದ್ಧದ ಅಸ್ತ್ರಗಳು ಅಂತ ಕೇಳಿ ಜಗತ್ತಿನಲ್ಲಿ ಅಂತ ಅಸ್ತ್ರ ಮತ್ತೊಂದು ಉಪಯೋಗಿಸಲಿಲ್ಲ ಯಾರು ಕೂಡ. ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ. ಪರಿಸರಾಮನ ಅಸ್ತ್ರಗಳು ಯಾವ ನ್ಯೂಕ್ಲಿಯರ್ ವೆಪನ್ಸ್ ಏನೋ ಇಲ್ಲ ಅದರ ಮುಂದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಲೆಕ್ಕ ಹಾಕಿ? ಸಂಜೆಯನಿಗೆ ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ವೇದವ್ಯಾಸರು ಬರೀ ಕಣ್ಣು ಕೊಡಲಿಲ್ಲ, ಜ್ಞಾನದ ಕಣ್ಣನ್ನು ಕೊಟ್ಟರು. ಟೆಕ್ನಿಕಲಿ ಎಲ್ಲ ಎಕ್ಸ್ಪರ್ಟ್ ಈಗ, ಅದೇ ರೀತಿ ಮೂವ್ಮೆಂಟ್ ಮತ್ತೆ ಟ್ರೈನಿಂಗ್ ಇಲ್ಲ ಮಣ್ಣಿಲ್ಲ ಕೊಟ್ಟರೆ. ನಿಖಿಲ ಗೌಗ ವಿನಾಶನ ಪರಸೌಖ್ಯಪ್ರದ ದೃಷ್ಟಿ ಕರುಣಾಪೂರ್ಣ ವರಪ್ರದ ಚರಿತ ದಾಪಯ್ಯ ಮೇತಿ, ಒಂದು ಮಾತದ ಎಂಥ ಜ್ಞಾನ ಕೊಡ್ತಾರೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವೇದವ್ಯಾಸರ ಕಥೆ ಕೇಳಿದವರಿಗೆ ಅವರು ಸಾಕ್ಷಾತ್ ನಾರಾಯಣ ಅನ್ನೋದೇನೆ ಬೇರೆ ಮಾರ್ಗವೇ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂತ ಅಮೋಘ ದಿವ್ಯದೃಷ್ಟಿಯನ್ನು ಕೊಟ್ಟು ಅವನಿಗೆ ಜ್ಞಾನವನ್ನು ಕೊಟ್ಟು ವರ ಕೊಟ್ಟರಂತೆ. ಹೇಗೆ ಅದು ಹೇಳಬೇಕು ಅಂತ ಅವನು ಏನೇನು ಹೊರಗೆ ಯುದ್ಧ ಮಾಡ್ತಾರೆ ಹೇಳೋದಲ್ಲ, ಯುದ್ಧ ಮಾಡ್ಬೇಕಾದ್ರೆ ಏನು ಮನಸ್ಸಲ್ಲಿ ಅನ್ಕೋತಾರಲ್ಲ ಅದ್ರ ಗೊತ್ತಾಗಬೇಕಂತೀವಿ. ಇವತ್ತು ಎಂತೆಂತ ಎಕ್ಸ್ಪೆರಿಮೆಂಟ್ ಗೊತ್ತಾಗೋ ಶಕ್ತಿ ಇಲ್ಲ. ಇವತ್ತು ವಿಜ್ಞಾನ ಪೂರ್ತಿ ಕೈ ನಮ್ಮ ವಿಜ್ಞಾನಕ್ಕೆ ಎರಡು ಹೇಳಕ್ಕೆ ಬರೋದಿಲ್ಲ. ಈ ಅತೀಂದ್ರಿಯ ಪದಾರ್ಥದಾಗ ಏನು ಹೇಳಬೇಕು ವಿಜ್ಞಾನಕ್ಕೆ ಬರೋದಿಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ನಮ್ಮ ಒಳಗೆ ಏನಾಗುತ್ತೆ ಹೇಳಿದ್ರೆ ಆ ವಿಜ್ಞಾನಕ್ಕೂ ಬರೋದಿಲ್ಲ. ಟೋಟಲ್ ವಿಜ್ಞಾನ ಬ್ಲಾಂಕ್. ಅದಕ್ಕೆ ನಮಗೆ ಗೊತ್ತು ವಿಜ್ಞಾನ ಗೊತ್ತಿಲ್ಲ, ಇದು ಆಶ್ಚರ್ಯ. ದಯವನ್ನು ಕೊತ್ತಾ ಇದ್ದು ನನಗೆ ಗೊತ್ತು ವಿಜ್ಞಾನ ಗೊತ್ತಿಲ್ಲ, ವಿಜ್ಞಾನಕ್ಕೆ ಆ ಮೆಥಡ್ಡೇ ಗೊತ್ತಿಲ್ಲ, ಇದು ಆಶ್ಚರ್ಯ. ದೇವ್ರು ಹೇಗಿಟ್ಟಿದ್ದ ನೋಡು ಒಗಟನ್ನು ತೈವಕಾರೋಪಿಷತ್ನ ಅರ್ಥ ಇದೆ. ಕೇನೇಷಿತಂ ಪ್ರೇಷಿತಂ ತಪತಿ ಮನಃ ಅಂತಲೇ ಪ್ರಾರಂಭವಾಗೋದು. ಮನೋನಿಯಾಮಕ ರುದ್ರದೇವರು ಪ್ರಶ್ನೆ ಕೇಳುತ್ತಾರೆ ಬ್ರಹ್ಮದೇವರೇ, ಯಾರ ಪ್ರೇರೇಪಣೆಯಂತೆ ಮನಸ್ಸು ನಡೀತಾ ಇದೆ ಅಂತ ಕೇಳುತ್ತಾರೆ. ಅಂದರೆ ಆಶ್ಚರ್ಯ, ಇದು ವಿಜ್ಞಾನ ಎಲ್ಲದರ ಮುಂದೆ ಮೆಟ್ಟಿ ನಿಂತಿರತಕ್ಕಂಥ ದೊಡ್ಡ ಶಾಸ್ತ್ರ, ತತ್ವಶಾಸ್ತ್ರ. ಅಂಥ ಮನಸ್ಸೊಳಗಿರೋದನ್ನು ಕಾಣಲಿ ಅಂತ ಹೇಳ್ತಾರಲ್ಲ, ಏನು ಸಾಮರ್ಥ್ಯ ಓದುವಾಸರ ಸಾಮರ್ಥ್ಯ. ಅವ್ರು ಏನು ಅನ್ಕೊಂಡು ಬಾಣ ಬಿಡ್ತಾನೆ, ಎಷ್ಟೆಷ್ಟು ಬಿಡ್ತಾನೆ, ಏನೇನಾಗುತ್ತೆ, ಮಾತುಕತೆ ಕೇಳಿಸ್ಬೇಕಂತೀನಿ ಕೂತವನು. ಅಲ್ಲಿ ಏನೇನು ಮಾತಾಡ್ಕೋತಾರೆ, ಕರುಣಾರ್ಜುನ ಮಾತಾಡ್ತಾರಲ್ಲ ಅದಿಷ್ಟು ಒಪ್ಪಿಸ್ತಾರೆ ಸಂಜೆ. ಯಾರ್ಯಾರು ಏನು ಅನ್ಕೋತಾರೆ ಅದಿಷ್ಟು ಹೇಳ್ತಾರೆ. ಒಂದು ನಂಬರ್ ಹೇಳ್ಬೇಕು, ಈ ಮಧ್ಯೆ ಸುನಾಮಿ 70 ನಂಬರ್ ಗೊತ್ತಿಲ್ಲ ಸರಿಯಾಗಿ. ಇನ್ನೂ ಕೂಡ ಈ ಲೇಟೆಸ್ಟ್ ಡೆವಲಪ್ ಆಗಿರೋ ವಿಜ್ಞಾನ ಇನ್ನೂ ಆಗ್ತಾನೆ ಇದೆ. ಹಾಗೆ ಹೇಗೆ ಮಿಸ್ಸಿಂಗು ಡೆಡ್ ಏನೋ ಹೇಳ್ತಾ ಇರ್ತಾರೆ. ಇಷ್ಟು ಮಿಸ್ಸಿಂಗ್ ಆಗಿ ಇನ್ನೇ ಹಣ ಬರೋ ಅವ್ರದ್ದು ಪಾಪ ಡೆಡ್. ಅದು ಆಶ್ಚರ್ಯ. ಸರಿ, ಕರಾರವಾಗಿ ಹಾಕೊಳ್ಳಕ್ಕೆ ಬರೋದಿಲ್ಲ, ಇಂಪಾಸಿಬಲ್. ಅದು ಯಾರು ಎಲ್ಲಿದ್ದು ಯಾರಿಗೂ ಗೊತ್ತು ಇವತ್ತಿನ ದಿವಸ. ಅದಿರ್ಬೋದು, ಈ ಡೆಫಿನೆಟ್ ಏರಿಯಾ ಹೊಡೆದಿದ್ದ ಸಾವಿರಾರು ಕಿಲೋಮೀಟರ್ ಅಪ್ಪಳಿಸಿಬಿಟ್ಟಿದೆ. ಅಲ್ಲಿ ಯಾರ್ಯಾರು ಏನೇ ಮಾಡ್ತಿದ್ರು ಯಾರಿಗೂ ಗೊತ್ತು. ವಿಜ್ಞಾನಕ್ಕೆ ಹೇಳೋದಕ್ಕೆ ಬರೋದಿಲ್ಲ ಅದನ್ನ. ಅಂತ ಅಷ್ಟು ಮುಂದುವರೆಲ್ಲ ಸಾಧ್ಯ ಇಲ್ಲ. ಎಂದೂ ಅಲ್ಲ, ಎಂದೂ ಹೇಳೋದಕ್ಕೆ ಬರೋದಿಲ್ಲ, ಇವತ್ತಲ್ಲ ಎಂದೂ ಹೇಳೋದಕ್ಕೆ ಬರೋದಿಲ್ಲ ಅಂತದ ಹೇಳ್ತಾರೆ. ಎಷ್ಟೆಷ್ಟರ ಸಾಯ್ತಿದ್ರು ನನ್ನ ಬಾಣಕ್ಕೆ, ಯಾರಿಗೂ ಏನೇನು ಆಗ್ತಿತ್ತು ಪ್ರತಿಯೊಂದು ಕೂಡ. ಯಾರು ಎಷ್ಟೆಷ್ಟು ಬಾಣ ತಗೋತಾರೆ ಅವ್ರಿಗೆ ಗೊತ್ತು. ತಗೊಳ್ಳೋದು ಸಂಜೆ ಇಲ್ಲಿಂದ ಹೇಳಬೇಕು ಅದನ್ನು. ಎಂಥ ಸಾಮರ್ಥ್ಯ ಇದೆ ಒಂದು ಯೋಚನೆ ಮಾಡಿದರೆ. ವೇದವ್ಯಾಸರು ಕೊಟ್ಟ ವರ ಅಂದರೆ ಅವರು ಸಾಕ್ಷಾತ್ ಭಗವಂತನಲ್ಲದವರಿಗೆ ಅಸಾಧ್ಯವಾದ ವರವನ್ನು ಕೊಡ್ತಾ ಭಗವಂತ ಅಂತ ತೋರಿಸ್ತಾರೆ. ಸಂಜೆಯ ನೀನು ಹೇಳು, ಅವರಾಷ್ಟ್ರ ನೀನು ಕೇಳು, ನಾನು ಇಲ್ಲೇ ಕೂತಿರ್ತೇನೆ ಅದ್ರ ಜೊತೆಗೆ. ಅಲ್ಲೇ ಕೂತು ತಾವು ಹೇಳಬಾರ್ದು ಸುಮ್ಮನೆ. ತಾವು ಹೇಳಿದ್ರೆ ಅವರು ಏನು ದೇವ್ರು ಏನೋ ಹೇಳ್ತಾರೆ. ದಯವಿಟ್ಟು ಬಾಯಿದ್ರೆ ಬಾಯಿಗಳಾಗಿಲ್ಲ, ದೊಡ್ಡವರಾಗಿರ್ತಕ್ಕ ಭಾರಿ ಗ್ರೇಟ್ ಆಗಿ ಹೇಳಕ್ಕೆ ಸಾಧ್ಯ ಇಲ್ಲ. ತುಂಬಾ ದೊಡ್ಡವರು ಹೇಳ್ತಕ್ಕಾಗೋದಿಲ್ಲ, ಅದಕ್ಕೋಸ್ಕರನೇ ತುಂಬಾ ಕಡಿಮೆಯವರ ಉಪಯೋಗ ಇಲ್ಲ. ಒಂದು ಒಂದು ಲಿಮಿಟಲ್ಲಿ ಇರಬೇಕು. ಸಂಜೆ ದಿವ್ಯದೃಷ್ಟಿ ಕೊಟ್ಟು ಹೇಳಿಸ್ತಾರೆ. ಮಹಾಭಾರತ ಹೇಳಿಸ್ತಾರೆ ವೇದವ್ಯಾಸ ದೇವರು. ವೈಶಂಪಾಯನರಕೇನು ಹೇಳಿಸ್ತಾರೆ ಜನಮೇ ದೇವರಾಜನಿಗೆ, ತಾವಲ್ಲೇ ಕೂತಿದ್ದಾರೆ. ಇಲ್ಲಿ ಹೇಳಿಸ್ತಾರೆ ಸಂಜೆಯ ಕೈಲೆ, ತಾಲ್ಲೇ ಕೂತಿದ್ದಾರೆ. ಅದಕ್ಕೆ ಅಲ್ಲಿ ಕೂತಿದ್ರು ಇಲ್ಲಿ ಕೂತಿದ್ರು ಅಲ್ಲ, ಎಲ್ಲೆಲ್ಲಿ ಪಾಠ ಪ್ರವಚನ ನಡೆಯುತ್ತೋ ಅಲ್ಲಿ ವೇದವ್ಯಾಸರು ಕೂತು ಅವರೇ ಮಾಡಿಸ್ತಾರೆ. ಆದ್ದರಿಂದ ವ್ಯಾಸಪೀಠ ಅಂತ ಹೊಸದಾಯ್ತು. ಉಳಿದೇ ಯಾರಿಗೂ ಮಾಡೋ ಶಕ್ತಿ ಇಲ್ಲ, ಅವರು ಮಾತಾಡಿಸ್ತಾರೆ ಅಷ್ಟೇ ಹೊರತು ಬೇರೆ ಕಡೆ ಮಾತಾಡಲಿಕ್ಕೆ ಬರೋದಿಲ್ಲ. ಯೋ ಅಂತಃಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಹರಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವ ಗಾದೀಂ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಆ ತತ್ವ ತಿಳ್ಕೊಳ್ಳೋದಕ್ಕಿದ್ರೆ ಉದಿರ್ ಪ್ರಾಕ್ಟಿಕಲ್ ಕಾಣುತ್ತೆ ಶಾಸ್ತ್ರ ನಮಗೆ. ಅಷ್ಟೆಲ್ಲ ಮಾಡಿಸಿ ಹೇಳಿ ಹೇಳಿ ಶುರು ಮಾಡ್ತಾರೆ ಸಂಜೆ. ಇದು ಪ್ರಶ್ನೆ ಕೇಳೋದು, ಉತ್ತರ ಕೊಡೋದು, ಮುಂದೆ ಸಾಕಷ್ಟು ಬರುತ್ತೆ. ಅದೆಲ್ಲ ಬೇಡ. ಮುಖ್ಯವಾದ ಘಟ್ಟ ಧೃತರಾಷ್ಟ್ರ ವಿವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಈ ಉತ್ಸವ ಮಾಮಕ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಲ್ಲಿ ಯುದ್ಧಕ್ಕೋಸ್ಕರ ಸಮವೇತಾ ಒಂದೆಡೆ ಸೇರಿರುವಂತಹ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಸಂಜಯ ಅಂತ ಕೇಳಿದನಂತೆ. ಆಗ ಸಂಜಯ ಶುರು ಮಾಡ್ತಾನೆ. ಸಂಜಯ ಉವಾಚ, ಇಡೀ ಭಗವದ್ಗೀತೆಯ ಆ ಭಾಗದ ಭಗವದ್ಗೀತಾ ಪರ್ವಾಂತನ ಅದಕ್ಕೆ ಹೆಸರು. ಇಡೀ ಆ ಭಾಗದೊಳಗೆ ಸುಧ್ರಾಷ್ಟ್ರ ಪ್ರಶ್ನೆ ಅದು ಒಂದೇ, ಉಳಿದೆಲ್ಲ ಕೆಡ್ತಾ ಕೂತು ಬಿಡ್ತಾರೆ. ಸಂಜೆ ಹೇಳ್ತಾ ಹೋಗ್ತಾರೆ. ಆ ಸಮಯಕ್ಕೆ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಉಪಸಂಗಮ್ಯ ರಾಜಾ ವಚನಮಬ್ರವೀತ್. ಕಣ್ಣಿ ಕಂಡದನ್ನು ಹೇಳ್ತಾ ಇದ್ದಾನೆ, ನೋಡು ನಿನ್ನ ಮಗ ದುರ್ಯೋಧನ ದ್ರೋಣಾಚಾರ್ಯರ ಬಳಿಗೆ ಹೋಗಿಬಿಟ್ಟು ಈ ಮಾತು ಕೇಳಿದ. ಏನಂತ ನೋಡಿ, ದ್ರೋಣಾಚಾರ್ಯರೇ, ಪಶ್ಯೈತಾಂ ಪಾಂಡವಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದುಗದ ಪುತ್ರೇಣ ತವ ಶಿಷ್ಯೇಣ ಧೀಮತ. ನಿಮ್ಮ ಶಿಷ್ಯ ಭಾರಿ ಬುದ್ಧಿವಂತ ದೃಷ್ಟದ್ಯುಮ್ನ, ಅವನು ಈ ಸಮಯಕ್ಕೆ ಪಾಂಡವರ ಸೇನೆ ಅಣಿ ಮಾಡಿಬಿಟ್ಟಿದ್ದಾನೆ ಸೇನಾಧಿಪತಿಯಾಗಿ. ಆ ಸೇನೆಯನ್ನು ನೋಡಿ ನೀವು, ಮಹತೀಂ ಸೇನಾಂ, ಭಾರಿ ದೊಡ್ಡ ಸೇನೆ ಪಾಂಡವರ ಸೇನೆ ಅಂತ ಹೇಳಿ, ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ ಯೂಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ಅಂತ ಕಟ್ಟಿಕೊಳ್ಳಕ್ಕೆ ಶುರು ಮಾಡ್ತಾರೆ. 18 ಜನಗಳ ಹೆಸರನ್ನು ಹೇಳ್ತಾರೆ. ಭೀಮ, ಅರ್ಜುನ, ದ್ರುಪದ, ವಿರಾಟ, ಸಾತ್ಯಕಿ ಮೊದಲಾದ ಹೆಸರನ್ನು ಹೇಳ್ತಾ 18 ಹೆಸರನ್ನು, ಸೌಭದ್ರೋ ದ್ರೌಪದೇಯಾಚ ಸರ್ವೇವ ಮಹಾರಥಃ, ಅಭಿಮನ್ಯು ಉಪಪಾಂಡವರು ಮೊದಲ ಎಲ್ಲರೂ ಮಹಾರಥರು ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇದು ಒಂದು ಭಾಗ. ಇಷ್ಟೊಂದು ಭಾಗ ಇಲ್ಲಿ ಗಮನಿಸಬೇಕಾದ ಬಹಳ ಮುಖ್ಯವಾದ ಅಂಶ ಅಂದರೆ, ದುರ್ಯೋಧನ ಇಷ್ಟು ಹೆಸರು ಹೇಳ್ತಾನೆ, ಅಲ್ಲಿ ಕೃಷ್ಣನ ಹೆಸರು ಮಿಸಿಂಗ್. ಅದರೊಳಗೆ ಕೃಷ್ಣ ಇದ್ದಾರೆ ಅಂತ ಎಲ್ಲ ಕಥೆ ಹೇಳ್ತಾರೆ. ಕಲಿಯುಗದ ಟೆಕ್ಸ್ಟ್ ಬುಕ್ ಅಂದ್ರೆ ಹಾಗೆ ಹಾಕಿ, ಮೈನಸ್ ಕಾರ್ಡ್ ಎಲ್ಲ ಪಾಠ ಮಾಡಿದ್ದು ಮಾಡಿದ್ದೇ ಮಾಡಿ, ಜೇಡಿಗೆ ಎಷ್ಟು ಕಾಲು, ದೇವರು ಇದ್ದಾರೆ ಅನ್ನೋ ಜ್ಞಾನ ಕೂಡ ಇಲ್ಲ. ಇದೆಲ್ಲ ಸ್ಟಡಿ, ಡೀಪ ಸ್ಟಡಿ ಮಾಡ್ತಾರೆ, ಅಲ್ಲಿ ಹೆಸರು ಕೂಡ ಇರೋದಿಲ್ಲ. ಅಂದ್ರೆ ಕಲಿಯುಗದ ಯಾವ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಹರಿದೇವ ಪರ ಹರಿದೇವ ಗುರು ಇಲ್ಲೇ ಇಲ್ಲ. ಕಾರಣ ಅಂತ ಹೇಳಿದ್ರೆ, ದುರ್ಯೋಧನ ಟೆಕ್ಸ್ಟ್ ಬುಕ್ ಇರೋದೇ ಹಾಗೆ ಅಂತ ಹೇಳ್ತಾರೆ. ಅವನು ಕೃಷ್ಣನ ಅವನೇ ನೋಡಲಿಲ್ಲ, ಪಾಪ ಇನ್ನು ಬಾಯೇನೆ ಮಾತಾಡುತ್ತೆ, ಕೃಷ್ಣನ ಬಗ್ಗೆ ಏನೂ ಮಾತಾಡಲಿಲ್ಲ, ಕೃಷ್ಣನ ಗಮನಿಸಲಿಲ್ಲ. ನಾವು ಮಾಡೋದು ಹಾಗೇನೆ, ಸಂಬಳ ಬರುತ್ತಲ್ಲ ತರ್ತಾನೆ, ಲಾಂಡ್ರಿಗೆ ಇಷ್ಟು, ಲೈಟ್ ಬಿಲ್ ಇಷ್ಟು, ಆ ಬಿಲ್ ಇಷ್ಟು ಹೇಳ್ತಾರೆ. ದೇವ್ರಿ ಬಿಲ್ಲೇ ಇಲ್ಲ, ಬರೀಕಿರೋ ದೇವರಿಂದ, ಯಾರಿಂದನೂ ಅಲ್ಲ. ಮೈನಸ್ ದೇವರ ಯೋಚನೆ ಮಾಡ್ತೇವೆ, ದೇವ್ರ ಪೂಜೆ ಇಲ್ಲ, ದೇವ್ರ ದೀಪಕ್ಕಿಲ್ಲ, ಏನೂ ಇಲ್ಲ, ಬೇರೆ ಎಲ್ಲ ಬಜೆಟ್ ಹಾಕಿದ್ದು ಹಾಕಿದ್ದೆ ಸರ್ಕಾರದಲ್ಲೂ. ದೇವ್ರ ಪೂಜೆಗೆ ಬಜೆಟ್ ಎಷ್ಟೇ ಇರುತ್ತೆ ಲೆಕ್ಕ ಹಾಕಿ ನೋಡಂತೆ. ಕಲಿಯುಗದ ಬಜೆಟ್ ಅಂದ್ರೆ ದುರ್ಯೋಧನರ ಸಂಖ್ಯೆ ಹಾಗೂ ಹಾಗೇನೆ, ಏನೂ ಇಲ್ಲ. ಕೃಷ್ಣ ಎಲ್ಲೋ ಇದ್ದ ಕಾಣಲಿಲ್ಲ ಅಂತ ಯಾರು ಅನ್ಬಹುದು ಬೇಕಾ? ಎಲ್ಲೋ ಮೂಲ ಕೂತಿದ್ದ ಪಾಪ ಕಾಣಲಿಲ್ಲ ಅಂತ ಕೇಳಿದ್ರೆ, ಭೀಮಾರ್ಜುನ ಸವಾಯಿ ಅಂತ ಹೇಳ್ತಾನೆ, ಅಲ್ಲಿ ಭೀಮಾರ್ಜುನ್ ಹೇಳ್ತಾನೆ, ಅರ್ಜುನ ಮುಂದೆ ಕೃಷ್ಣ ಕೂತಿದ್ದಾರೆ, ಹಿಂದಿನ ಹೊರ್ಕೊಂಡು ಮುಂದೆಯವ್ರು ಕಾಣಲಿಲ್ಲ ಅಂದ್ರೆ ಏನು ಗತಿ ಈ ಮಧ್ಯೆ? ಅರ್ಥ ಇಷ್ಟೇ, ಕಾಣಲಿಲ್ಲ ಅಲ್ಲ, ಕಾಣ ಕಣ್ಣೇ ಅವನಿಗಿಲ್ಲ ಅಂತ ಅರ್ಥ. ದೇವನ ಕಾಣೋ ಕಣ್ಣೇ ಅವನಿಗಿಲ್ಲ, ಅದು ವಿಶ್ವರೂಪ ನೋಡಿದಾಗಲೇ ಕಣ್ಣು ಮುಚ್ಚಿದವನು, ಇನ್ನೇನು ನೋಡ್ತಾನೆ ಈ ಮಧ್ಯೆ ಅವನು. ಅಂದ್ರೆ ದೇವರನ್ನ ಯಾವ ಸ್ಟೇಜಲ್ಲಿ ನೋಡೋ ಸಾಮರ್ಥ್ಯ ಅಯೋಗ್ಯರಿಗೆ ಇರೋದಿಲ್ಲ ಅಂತ ಹೇಳೋದಕ್ಕೆ ದೊಡ್ಡ ದೃಷ್ಟಾಂತ ಇದೆ. ಆದ್ದರಿಂದ ಯಾರು ದೇವರನ್ನ ಮರೆತು ಜೀವನ ಮಾಡ್ತಾರೋ ಅವರೆಲ್ಲ ದುರ್ಯೋಧನಂತವರೇನೆ ಅಂತ ಅರ್ಥ. ಆಶ್ಚರ್ಯ ಅಂದ್ರೆ, ಬೆಳಿಗ್ಗೆ ಅದು ನೋಡಲಿಲ್ಲ, ನಾವು ನೋಡೋದಲ್ಲ, ಏನು ಗಂಟಾಯ್ತು? ನೀವು ದೇವರನ್ನು ಯಾರಾದರೂ ಮಾಡ್ಕೊಂಡು ಹೋಗಿ, ನಮ್ಮ ಪಾಡಿ ನಾವು ನಿಮ್ಮ ಪಾಡಿ, ನೀವಂತ ಯಾಕೆ ಅನ್ನಬಾರದು ಅಂದ್ರೆ, ದುರ್ಯೋಧನ ಗತಿ ಏನಾಯ್ತು ಅಂದ್ರೆ ನೋಡಿ ಅಂತ ಹೇಳ್ತಾರೆ. ಅವ್ರ ಹೆಸರಲ್ಲಕ್ಕೊಂದು ಕುಡಿಗಳೆಲ್ಲ ವಂಶದವರು, ವಂಶ ನಿರ್ವಂಶ, ಸಪುತ್ರ ಪುತ್ರ ಬಾಂಧವೋ ವಿನಾಶ ಮಾಸು ವಾಶ್ಯಸಿ. ಯಾರು ದೇವರನ್ನು ಆರಾಧನೆ ಮಾಡೋದಿಲ್ಲ, ದೇವರನ್ನು ಮರಿತಾರೆ, ಅವರ ವಂಶವೇ ಉಳಿಯೋದಿಲ್ಲ ಅನ್ನೋ ಮಾತನ್ನು ಹೇಳುತ್ತಾರೆ. ಅದಕ್ಕಾದರೂ ಮಕ್ಕಳು ಹೇಳಿಕೊಡಬೇಕು, ಕನಿಷ್ಠ ಪಟ್ಟು ಸಂಧಾನ ಮಾಡಯ್ಯ, ವಿಷ್ಣುಶಾಸ್ತ್ರನ ಹೊಡೆಯ, ಯಾಕೆ ನೀನು ಉಳಿದ ಸಾಧ್ಯ ವಂಶ ಉಳಿಬೇಕಲ್ಲ, ನಾಡೆ ಅವನ ಮಗ ಉಳಿಬೇಕಲ್ಲ, ಆ ಕಾನ್ಸೆಪ್ಟೇ ಇಲ್ಲ. ನೋಡ್ತಾರೆ ತಮ್ಮ ಮಗ ಸುಖವಾಗಿದ್ದಾನೆ, ಮುಗಿದೋಗ್ತದೆ, ಮುಂದೇನು ಯೋಚನೆ ಮಾಡ್ತಾ ಇಲ್ಲ. ಆ ಯೋಚನೆ ಬಂದ್ರೆ ಅಧ್ಯಾತ್ಮವನ್ನು ಪ್ರತಿಯೊಬ್ಬನು ಹಿಡಿತಾನಾಗ. ಯಾರೊಬ್ಬರು ದೇವ್ರ ಪೂಜೆ ಮಾಡೋದಲ್ಲ, ಯಾರೊಬ್ಬರು ದೇವರನ್ನು ಸ್ಮರಣೆ ಮಾಡೋದಲ್ಲ, ಪ್ರತಿಯೊಬ್ಬರು ಕೂಡ ತನ್ನ ಶ್ರೇಯಸ್ಸು, ತನ್ನ ಮಗನ ಶ್ರೇಯಸ್ಸು, ಮಕ್ಕಳ ಶ್ರೇಯಸ್ಸು, ಮೊಮ್ಮಕ್ಕಳ ಶ್ರೇಯಸ್ಸು, ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾನೆ ಗೊತ್ತಾ? ನಾನು ಸತ್ತ ಮೇಲೂ ನಮ್ಮ ವಂಶ ಸರಿಯಾಗಿರಬೇಕು ಯೋಚನೆ ಮಾಡ್ತಾನೆ. ಮೆಕ್ಯಾನಿಕಲ್ ಇರುತ್ತೆ ಅದು, ಒಂದು ಸಿದ್ಧತೆ ಮಾಡಬೇಕು ಅದಕ್ಕೆ. ಅದಕ್ಕೆ ಜಗತ್ತನ್ನು ಉಸಿರು ಜಗನ್ನಾಥನಾದ ಭಗವಂತ ದುರ್ಯೋಧನ ಕೃಷ್ಣನನ್ನು ಕಾಣಲಿಲ್ಲ, ಅವನು ಸುಖವನ್ನೇ ಕಾಣಲಿಲ್ಲ, ಮುಂದೆ ಹೊರಟೋದ. ಆನಂದಮಯನಾದ ಪರಮಾತ್ಮನನ್ನು ಕಾಣದೆ ಹೋದಾಗ ಆನಂದ ಎಲ್ಲಿ ಸಿಗುತ್ತೆ? ಒಂದೇ ಒಂದಂ ಸದಾನಂದಂ ವಾಸುದೇವಂ ನಿರಂಜನಂ, ಬಹಳ ಸುಲಭ. ಆನಂದವೇ ಅಭ್ಯಾಸ. ದೇವರನ್ನು ಕಾಣದೆ ಹೋಗೋದ್ರ ಅನರ್ಥವನ್ನು ಅಲ್ಲಿ ತಿಳ್ಕೊಂಡು ಬಿಟ್ರೆ, ಇವತ್ತು ನಾವು ಎಷ್ಟು ಜನ ದೇವರು ಕಂಡು ಬರುತ್ತಾರೆ, ದೇವ್ರ ವಿಷಯ ಕೇಳ್ತಾರೆ ಅಂತ ಗೊತ್ತಾದಾಗ ದುರಂತದತ್ತ ಜನ ಸಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಶಯನೇ ಬರೋದಿಲ್ಲ. ಅದು ನಡೆದೋಯ್ತು. ಆಮೇಲೆ ನಮ್ಮ ಕಡೆ ಇದ್ದಾರೆ ಹೇಳ್ತೇನೆ, ಕೇಳಿ ಶುರು ಮಾಡಿದ. ಅಸ್ಮಾಕಂತೂ ವಿಶಿಷ್ಟಾಯೇ ತಾನ್ಯಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸೈನ್ಯಾರ್ಥಂ ತಾನ್ ಭವೀಮಿತೆ. ನನ್ನ ಕಡೆ ಯಾರಿದ್ದಾರೆ ಹೇಳ್ತೇನೆ ಕೇಳಿಬಿಡಿ ಅಂತ ಶುರು ಮಾಡಿದ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃತಶ್ಚ ಸಮಿತಿಂಜಯ. ನೀವಿದ್ದೀರಿ, ಭೀಷ್ಮರಿದ್ದಾರೆ, ಕರ್ಣ ಎಲ್ಲ ಲಿಸ್ಟ್ ಮಾಡಿಬಿಟ್ಟ. ಕೆಲವು ಗ್ರಂಥಸ್ಥ ಉತ್ತರ ಸಿಗ್ತೀರಿ. ಈಗ ಕೃಷ್ಣನ ಬಗ್ಗೆ ಯಾಕೆ ಗೊತ್ತಾ ಹೇಳಲಿಲ್ಲ? ಕೃಷ್ಣ ಯುದ್ಧ ಮಾಡಲಿಲ್ವಲ್ಲ, ಸುಮ್ಮನೆ ಅಂತಿದ್ದಾನಲ್ಲ, ಅದಕ್ಕೆ ಹೇಳಲಿಲ್ಲ ಅಂತ ಯಾರು ಅಂದ್ರೆ, ಕರ್ಣನ ಹೆಸರು ಯಾಕೆ ಕೇಳ್ತಾನಾಗಿದ್ದೀರಿ? ಈಗ ಕರ್ಣನ ಹೆಸರು ಹೇಳ್ತಾರೆ, ಕರ್ಣ ಡಿಕ್ಲೇರ್ ಮಾಡಿ ಆಗಿದೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಬೀಸರಿರೋವರೆಗೆ. ಅಂದ್ರೆ ಯುದ್ಧ ಮಾಡದ ಕರ್ಣ ಕೃಷ್ಣ ರಥ ಮುಂದಾಗಲು ಕೂತಿದ್ದಾನೆ, ಕರ್ಣ ಪೆವಿಲಿಯನ್ನಷ್ಟೇ ಫೀಲ್ಡ್ಗೆ ಬಂದಿಲ್ಲ. ಅವ್ರ ಹೆಸರಾಗಿದ್ರೆ ಟೀಮ್ ಅನೌನ್ಸ್ ಮಾಡಿದ್ದಾನೆ, ಟೀಮ್ ಲಿಸ್ಟಲ್ಲೇ ಇಲ್ಲ. ಹೇಗೆ ಹೇಳಿದೆ ಈ ಮಧ್ಯೆ? ಅದು ದುರ್ಯೋಧನ ತನ್ನ ಕಡೆ ಇರೋ ಇಲ್ಲದೇ ಇರೋ ಕರ್ಣನನ್ನ ಯುದ್ಧ ಕಂಡ, ಫೀಲ್ಡಲ್ಲಿ ಇಲ್ಲ, ಇರೋ ಕಷ್ಟ ಇಲ್ಲ ಅಂತ ಕಂಡ. ಇದೇ ಲೆಕ್ಕ, ತಪ್ಪು ಲೆಕ್ಕಾಚಾರ ಅಂದ್ರೆ ಹೀಗೆ. ದೇವರು ಮರೆಯುತ್ತೇವೆ. ಮಂಚ ಬಾರದು, ಮಡದಿ ಬಾರದು, ಕಂಚು ಕನ್ನಡಿ, ಅವರಿದ್ದಾರೆ ಇವರಿದ್ದಾರೆ, ಯಾರು ಬರಬೇರೆ ಎಲ್ಲ ಕೂಡ ಪರೀಕ್ಷೆಗೆಲ್ಲ ಹೋಗ್ತೀಯಲ್ಲಯ್ಯ, ಚೆನ್ನಾಗಿ ಓದಿಲ್ಲ ಅದು, ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ, ಹೋಗ್ಬಿಡ್ತಾರೆ ಅವ್ರನ್ನ, ಒಬ್ಬರು ಒಳಗೆ ಬಿಡವೇ ಇಲ್ಲ. ಅರ್ಥ ಮಾಡಿಕೊಂಡು ಪರೀಕ್ಷೆ ಹಾಲ್ನವರಿಗೆ ಅಪ್ಪ ಅಮ್ಮನ ಬಿಡೋದಿಲ್ಲ. ಇದು ಯಾವುದೋದ್ರು ಬಿಡ್ತಾರೆ ನಮ್ಮನ್ನೆಲ್ಲಾದ್ರೂ ಕೂಡ ಬಿಡೋದು, ಯಾರನ್ನು ಓದ್ಕೊಂಡು ಹೋಗಿದ್ರೆ ಮಾತ್ರ ಬಿಡ್ತಾರೆ, ತಲೆಯೊಳಗೆ ತಂದು ಅದು ಮಾತ್ರ ತಗೊಂಡು ಬಂತಾರೆ. ಇದ್ರ ತರ ತಗೊಂಡು ಹೋಗಿ ಪಾಪ ಏನು, ಒಂದು ದಿವಸ ಕೂಡ ನಾರಾಯಣ ಅಂದಿಲ್ಲ, ಕೃಷ್ಣಾರ್ಪಣ ಅಂದಿಲ್ಲ, ತಲೆ ಖಾಲಿ, ಎಕ್ಸಾಮ್ ರಿಸಲ್ಟ್ ಔಟ್, ಏನು ಮಾಡಕ್ಕೆ ಬರೋದಿಲ್ಲ ಅಂತ ಅರ್ಥ. ಇವನೇ ಅವತ್ತು ಇನ್ನು ಎಕ್ಸಾಮ್ ರಿಸಲ್ಟ್ ಏನು ಇದೆ ಆಗುತ್ತೆ. ಇದು ಯೋಚನೆ ಮಾಡಿದಾಗ ದುರ್ಯೋಧನ ಲೆಕ್ಕ ತಪ್ಪು ಲೆಕ್ಕ ಅಂತ ಅರ್ಥ. ದುರ್ಯೋಧನ ಕಲಿ, ಕಲಿಗಳ ಲಿಸ್ಟ್ ಎಲ್ಲ ತಪ್ಪು ತಪ್ಪು ಲಿಸ್ಟ್ ಅಂತ ಅರ್ಥ. ಸೀನಿಯಾರಿಟಿ ತಪ್ಪು ತಪ್ಪು ಮಾಡ್ತಾರೆ, ಪ್ರಮೋಷನ್ ತಪ್ಪು ತಪ್ಪಾಗಿ ಕೊಡ್ತಾರೆ, ಎಲ್ಲ ತಪ್ಪು ತಪ್ಪಾಗಿ ನಡೆಯುತ್ತೆ ಹೊರತು ಬೇರೆ ನಡೆಯಲಿಕ್ಕಾಗೋದಿಲ್ಲ ಅಂತ ಹೇಳೋದು ಬಹಳ ದೊಡ್ಡ ದೃಷ್ಟಾಂತ ನಾವಿಲ್ಲಿ ಕಾಣ್ತಾ ಇದ್ದೇವೆ. ದುರ್ಯೋಧನ ಹಾಗೆ ಮಾಡಿದ, ಯಥಾ ರಾಜ ತಥಾ ಪ್ರಜಾ. ಮುಂದೆ ಇವತ್ತು ಸರ್ಕಾರ ಲಿಸ್ಟ್ಗಳು ಬರ್ತಾಳೆ, ಪ್ರಮೋಷನ್ ಲಿಸ್ಟ್, ಎಲ್ಲ ಲಿಸ್ಟ್ಗಳಲ್ಲೂ ಕೂಡ ಅನ್ಯಾಯ ಅನ್ಯಾಯ ಹೇಳ್ತಾನೆ ಇರ್ತಾರೆ, ಹೇಳ್ಕೊಂಡು ಹೋಗಿ ಅಂತಾನೆ ಇರ್ತಾರೆ. ಅದು ನಡೆದಿರತಕ್ಕಂಥ ದೊಡ್ಡ ದುರಂತವನ್ನ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ. ಇನ್ನೂ ಮುಂದೆ ಹೋಗ್ತಾ ಇದ್ರೆ ಅವರಿದ್ದಾರೆ ಇವರಿದ್ದಾರೆ ಹೇಳಿದ, ಇವರೆಲ್ಲ ಯಾತಕ್ಕಿದ್ದಾರೆ ಗೊತ್ತಾ, ಇವರೆಲ್ಲ ಕೂಡ ಮದರ್ಥೇ ತಕ್ತ ಜೀವಿತಾಹ, ನನಗೋಸ್ಕರ ಪ್ರಾಣ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನನಗೋಸ್ಕರ ಪ್ರಾಣ ಬಿಟ್ಟಿದ್ದಾರೆ, ನನಗೋಸ್ಕರ ಪ್ರಾಣ ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಅಲ್ಲಿ ಹೇಳ್ತಾರೆ ಇವರೆಲ್ಲ ಯಾತಕ್ಕೆ, ಮದರ್ಥೇ ತಕ್ತ ಜೀವಿತಾಹ, ನನಗೋಸ್ಕರ ಪ್ರಾಣ ಬಿಟ್ಟಿದ್ದಾರೆ, ನನಗೋಸ್ಕರ ಪ್ರಾಣ ಬಿಟ್ಟು ಬಂದಿದ್ದಾರೆ. ದುರ್ಯೋಧನ ಎರಡು ತಪ್ಪನ್ನು ಮಾಡ್ತಾನಲ್ಲಿ, ಒಂದು ಪ್ರಾಣ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರ್ಯಾರು ಯುದ್ಧ ಮಾಡಿ ಗೆಲ್ಲರಲ್ಲ ಅಂತ ಒಂದರ್ಥ, ಇನ್ನೊಂದರ್ಥ ಮದರ್ಥೆ ನನಗೋಸ್ಕರ, ನನಗೋಸ್ಕರ ಸೆಲ್ಫಿಶ್ ಎಂಡ್ ಇದೆ ಅವರಿಗೆ. ಎರಡನ್ನು ಹೇಳ್ತಾ ಕೊನೆಯ ರಿಸಲ್ಟ್ ಹೇಳಿಬಿಡ್ತಾರೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂ ಕಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇದು ಬಹಳ ಮುಖ್ಯವಾದ ಶ್ಲೋಕ, ದುರ್ಯೋಧನ ಬಾಯಿಗೆ ಬಂದ ಶ್ಲೋಕ ಇದು. ಒಂದು ಪರ್ಯಾಪ್ತಂ ಕಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ, ಪಾಂಡವರ ಬಲ ಪರ್ಯಾಪ್ತ, ನಮ್ಮ ಬಲ ಅಪರ್ಯಾಪ್ತ. ಇದು ಮುಖ್ಯ ಅರ್ಥ ಇದೆ ಈ ಶ್ಲೋಕಕ್ಕೆ. ತಪ್ಪು ತಪ್ಪಾಗಿ ಅನುವಾದ ಮಾಡಿದವರೇ ಹೆಚ್ಚು, ಬೇರೆ ಭಾಷ್ಯಕಾರರು ತಪ್ಪರ್ಥ ಬರೀತಾರೆ. ಅವರೇ ಅರ್ಥ ಬರೀತಾರೆ ಅಂದ್ರೆ ಪಾಂಡವರ ಬಲ ಪರ್ಯಾಪ್ತ ಅಂದ್ರೆ ಲಿಮಿಟೆಡ್, ನಮ್ಮ ಬಲ ಅಪರ್ಯಾಪ್ತ ಅಂದ್ರೆ ಅನ್ಲಿಮಿಟೆಡ್. ಇವರು ಬರೆದ ಅರ್ಥ ಇದು, ಭಾಷ್ಯಕಾರರು ಬರೆದ ಅರ್ಥ ಬೇರೆಯವರು. ನೋಡಿದ್ರೆ ಏನಿಸುತ್ತೆ, ಪಾಂಡವರ ಲಿಮಿಟೆಡ್, ನಮ್ಮ ಬಲ ಅನ್ಲಿಮಿಟೆಡ್ ಅಂತ ಹೇಳ್ತಾನೆ. ಅವರ ಅರ್ಥ ಏನು, ಅಲ್ಲಿ ಏಳೋರು ಹನ್ನೊಂದು ಅದಕ್ಕೆ ಅನ್ಲಿಮಿಟೆಡ್ ಅಂತ ಹೇಳ್ತಾರೆ. ದಡ್ಡ ಅಂತ ಕರೀತಾರೆ ಅವ್ರದ್ದು, ಏಳೋರ್ಗೆ ಹನ್ನೊಂದು, ನಾಟಿ ಒನ್ ಡಬಲ್, ಅಪರಿಮಿತ ಹೆಂಗೆ ಆಗ್ತದೆ. ಹದಿನಾಲ್ಕು ಕೂಡ ಅಲ್ಲ ಅಪರಿಮಿತ ಅಂತ ಈ ಅರ್ಥದಲ್ಲಿ ಬರೋದಿಲ್ಲ, ಮಾಡಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನರ್ಥ ಮಾಡಬೇಕು ಅಂತ ಕೇಳಿದ್ರೆ ಪರ್ಯಾಪ್ತಂ ಅಂದ್ರೆ ಸಮರ್ಥಂ, ಅಪರ್ಯಾಪ್ತಂ ಅಂದ್ರೆ ಅಸಮರ್ಥಂ. ಪಾಂಡವರ ಬಲ ನಮ್ಮನ್ನು ಗೆಲ್ಲಲಿಕ್ಕೆ ಸಮರ್ಥ, ನಮ್ಮ ಬಲ ಪಾಂಡವನ ಗೆಲ್ಲಕ್ಕೆ ಅಸಮರ್ಥ. ಇದು ವಿಯೋಗ ಹೇಳ್ತಾರೆ ಮಾತಿದ್ರು ಅಂತ. ಯಾತಕ್ಕೆ ಅಂದ್ರೆ ಕಾರಣ ಕೊಡ್ತಾರೆ, ಬರೀ ಪರ್ಯಾಪ್ತಂ ಅಂತ ಹೇಳಲಿಲ್ಲ. ಪಾಂಡವರ ಬಲ ಯಾತಕ್ಕೆ ಪರ್ಯಾಪ್ತ ಅಂದ್ರೆ ಭೀಮಾಭಿರಕ್ಷಿತಂ, ಭೀಮ ಕಾಪಾಡ್ತಾನೆ ಅದಕ್ಕೆ ಸಮರ್ಥ. ನಮ್ಮ ಬಲ ಯಾತಕ್ಕೆ ಅಪರ್ಯಾಪ್ತ ಅಂದ್ರೆ ಭೀಷ್ಮಾಭಿರಕ್ಷಿತಂ, ಭೀಷ್ಮರು ಕಾಪಾಡ್ತಾರೆ ಅದಕ್ಕೆ ಅಸಮರ್ಥ. ಸಿಂಪಲ್ ಆನ್ಸರ್, ನಮ್ಮನ್ನು ಭೀಷ್ಮರು ಕಾಪಾಡ್ತಾರೆ. ಭೀಷ್ಮರು ಡಿಕ್ಲೇರ್ ಮಾಡಿದ್ದಾರೆ ಏನಂತ, ನಾನು ಗೆಲ್ಲೋದಿಲ್ಲ, ಅದನ್ನೇ ಹೋಗಿಬಿಟ್ಟಿದ್ದಾರೆ ಈಗಾಗಲೇ, ಇನ್ನೇನು ಹೋಪ್ಸೇ ಇಲ್ಲ. ಅವನೇ ಹೇಳಿದ್ದಾನೆ ಫೇಲ್ ಅಂತ, ಹುಡುಗ ಹೇಳಿದ್ರೆ ರಿವರ್ಸ್ ಹಾಕೊಂಡು ಹೋಗ್ಬೇಕು ಈ ಮಧ್ಯೆ. ಅವ್ರು ಬೆಳಿಗ್ಗೆ ಹೊರಕೊಟ್ಟು ಡಿಕ್ಲೇರ್ ಮಾಡಬೇಕು ಅಂತ ಮುರೋಯಿತಲ್ಲಿ. ಅದ್ಮೇಲೆ ಅವರು ನಮ್ಮನ್ನು ಮೇನ್ ಸೇರೋ ಲೀಡರ್ ಅಂದ್ರೆ, ಲೀಡರಿಗೆ ಕಾನ್ಫಿಡೆನ್ಸ್ ಇಲ್ಲ, ನಮ್ಮ ಮನೆ ಬಾರ ಏನು ಅಂತ ಗ್ಯಾರಂಟಿ. ಆ ಕಡೆಗೆ ಭೀಮಾಭಿರಕ್ಷಿತಂ, ಭೀಮ ಯಾರು ಗೊತ್ತಾ, ಸೋಲಿಲ್ಲದ ಮುಖ್ಯ ಪ್ರಾಣ, ಎಂದೂ ಸೋತಿಲ್ಲ. ಭೀಮನ ಹೆಸರಾದವರಿಗೆ ಸೋಲಿಲ್ಲ. ಅಂಥ ಭೀಮಸರ ರಕ್ಷಣೆ ಮಾಡಲಿಕ್ಕೆ ನಿಂತರೆ ಅವರು ಹೇಗೆ ಸಾಯ್ತಾರೆ, ಪ್ರಾಣ ರಕ್ಷಣೆ ಮಾಡಲಿಕ್ಕೆ ನಿಂತರೆ ಪ್ರಾಣ ಹೇಗೆ ಹೋಗುತ್ತೆ ಅಷ್ಟೇ. ಕೆಜಿಒನವರ ಡಿಪಾರ್ಟ್ಮೆಂಟ್ ಫಂಕ್ಷನ್ ಅಂದ್ರೆ ಕೈ ಲೈಟ್ ಹೋಗೋದಿಲ್ಲ, ಅವರೇ ಫಂಕ್ಷನ್ ಅಲ್ಲ, ಲೈಟ್ ಹೋಗೋದಿಲ್ಲ ಅಂತ ಅರ್ಥ. ಪ್ರಾಣದೇವರ ಡಿಪಾರ್ಟ್ಮೆಂಟ್ ಅವ್ರ ಪ್ರಾಣ ಹೇಗೆ ಹೋಗ್ತದೆ, ಸೊ ಸೇಫ್ ಅಂತ ಅರ್ಥ. ಅವ್ರು ಗೆಲ್ತಾರೆ, ನಾವು ಪ್ರಾಣಕ್ಕೆ ಎರಡನೇ ಎದುರು ನಿಂತಿದ್ದೇವೆ, ಎರಡು ನಿಮಿಷ ಮೂಗು ಇಟ್ಕೊಂಡ್ರೆ ಪ್ರಾಣ ಹೋಗ್ತದೆ ಅಂತ ಹೇಳ್ತಾರೆ. ಭೀಮಸೇನೆ ಎದುರು ನಿಂತ ಪ್ರಾಣ ಏನು ಉಳಿತದೆ, ದೇರ್ಫೋರ್ ಇವೆಲ್ಲ ಸಾಯೋರು ಅವರಿಗೆಲ್ಲರು ಅಂತ ಅವತ್ತೇ ಅನಿಸ್ಬಿಟ್ಟಿದೆ ಆಗ್ಲಿ. ಇದು ಯಾರು ಹೇಳಿದ ಮಾತಲ್ಲ, ದುರ್ಯೋಧನ ಡಿಕ್ಲೇರ್ ಮಾಡೋ ಮಾತು. ಅವನ್ಯಾರು, ಕೌರವರ ಪ್ರಧಾನ ಮಹಾ ಖಳನಾಯಕ ಅವನು, ಅವನೇ ಒಪ್ಪೋತಾನೆ. ಪಾಂಡವರ ಸೈನ್ಯ ಪರ್ಯಾಪ್ತ, ಭೀಮಸೇನ ಕಾಪಾಡ್ತಾರೆ, ನಮ್ಮ ಸೈನ್ಯ ಅಪರ್ಯಾಪ್ತ, ಭೀಷ್ಮರು ಕಾಪಾಡ್ತಾರೆ. ಇನ್ಮೇಲೆ ಯುದ್ಧದ ರಿಲೇಟೇ ನೋಡೋ ಕಾರಣ ಇಲ್ಲ, ಅಷ್ಟು ಸ್ಪಷ್ಟ. ಇನ್ನು ಭೀಮನನ್ನ ಜನ್ಮಪೂರ್ತಿ ನೋಡಿದವನು ದುರ್ಯೋಧನ. ಚಿಕ್ಕ ಮಗು, ಸುದ್ದಿ ಬಂದೋಗಿದೆ, ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿಗಳಲ್ಲಿ ಶತಶೃಂಗವೆಂದೆನಿಸಿತು ಅಂದ ಮೇಲೆ ಆ ಭೀಮ ಆಲ್ ಪ್ರೂಫ್. ವಿಷ ಹಾಕಿದ್ರು ಸತ್ತಿಲ್ಲ, ಅರಗಿದ ಬೆಂಕಿಯ ಸತ್ತಿಲ್ಲ, ಯಾರ ರಾಕ್ಷಸರು ಏನೇನೋ ಕೂದಲು ಕೊಂಡಿಸಿಲ್ಲ, ಭೀಮನಿಗೆ ಏನೇನೋ ಆಗಿಲ್ಲ. ಅಂತ ಭೀಮನಿಂದ ಉಳಿಯೋ ಎಲ್ಲ ಆಗೋಗ್ಬಿಟ್ಟಿದೆ ರಾಕ್ಷಸರಿಗೆಲ್ಲ ಕೂಡ. ಅಂತ ಭೀಮ ಎದುರು ನಿಂತಿದ್ದಾನೆ ಅಂದ ಮೇಲೆ ಎಂದೂ ಸೋಲದ ವ್ಯಕ್ತಿ, ಒಂದೊಂದು ಸರ್ತು ಸೊನ್ನೆ ಹೊಡೆದಿದ್ದಲ್ಲ, ನಮ್ಗೆ ಬಹಳ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ಗಳು ಸೊನ್ನೆ ಹೊರಟಾಗ್ತಾರೆ ಇರ್ತಾರೆ ಎಷ್ಟೋ ಸಲ. ಆದರೆ ಭೀಮಸರ ಒಂದು ಸರ್ತಿರು ತಪ್ಪಿಲ್ಲ ಅಂದಮೇಲೆ ಇದು ಗ್ಯಾರಂಟಿ ಗೆದ್ದೇ ಗೆಲ್ತಾರೆ. ದುರ್ಯೋಧನ ಭೀಷ್ಮರು ಯಾವ ದೊಡ್ಡದನ್ನ ಗೆದ್ದೇ ಇಲ್ಲ ಪಾಪ. ಘೋಷಯಾತ್ರೆಗೆ ಹೋದ್ರು ಇದರಲ್ಲಿ ಉತ್ತರ ಗೋಗ್ರಹದಲ್ಲಿ ಅಂತಂದ್ರೆ ಒಬ್ಬ ಅರ್ಜುನ್ ಎಲ್ಲ ಸೋತು ಬಂದವರೇನೆ. ಇವರನ್ನು ಏನಂತ ಬಂದೋರು ಈ ಮಧ್ಯೆ ಅಂದಮೇಲೆ ನಮ್ಮ ಸೋಲು ನಿಶ್ಚಿತ, ಪಾಂಡವರ ಗೆಲುವು ನಿಶ್ಚಿತ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದ್ದಾಗಲೇ ಅಂದ್ರೆ ದುರ್ಯೋಧನ ಏನ್ ಹೇಳ್ತಾನೆ ಈಗ, ಆಕ್ಚುಲಿ ದೃಷ್ಟದಿಂದ ಸೇನಾಧಿಪತಿ ಅದನ್ನ ಹೆಸರು ಬಿಟ್ಟುಬಿಟ್ಟ ಭೀಮಾಭಿಷ್ಟಿತಮ್ ಅಂತ ಹೇಳ್ತಾನೆ. ಅಂದ್ರೆ ಹೆಸರಿಗೆ ಅಗ್ನಿ ಸೇನಾಧಿಪತಿ ದುಷ್ಟದ್ಯುಮ್ನ, ನಿಜವಾದ ಬಲ ಪಾಂಡವರಿಗೆ ಸಾಕ್ಷಾತ್ ಭೀಮಸೇನ ಅಂತ ಹೇಳಿ ಒಪ್ಪಿಕೊಂಡ್ಬಿಡ್ತಾನೆ ಅಂತ ಹೇಳಿದಾಗ ಆಗ ನಮಗೆ ಅರ್ಥ ಆಗುತ್ತೆ ನಿಜವಾದ ಸೇನಾ ನೇತಾರ ಅಂತ ಹೇಳಿದ್ರೆ ಭೀಮಸೇನ. ಇಲ್ಲಿ ಭೀಷ್ಟಾದ್ರೆ ಸರಿಯಾಗಿ ಹೇಳಿದ್ದಾರೆ ಸೇನಾಧಿಪತಿ ಸೇನಾಧಿಪತಿ ಅಷ್ಟೇ ಇದೆ, ಅಲ್ಲಿ ಹಾಗಲ್ಲ ಕರೆಸ್ಪಾಂಡೆಂಟ್ ಸೇನಾಧಿಪತಿ ದುಷ್ಟದ್ಯುಮ್ನ ಹೆಸರು ಹೇಳಲಿಲ್ಲ, ಅಲ್ಲಿ ಭೀಮಸೇನ ಅಂತ ಹೇಳುತ್ತಾನೆ. ಆ ಯಾಕೆ ಇನ್ನು ಮುಂದೆ ನೋಡೋಣ. ಅಂತೂ ದುರ್ಯೋಧನನ ಬಲ ಭೀಷ್ಮರು, ಪಾಂಡವರ ಬಲ ಭೀಮಸೇನ. ದುರ್ಯೋಧನನ ಬಲ ಭೀಷ್ಮರು ಅಂದ್ರೇನು? ಅದು ಅಂತರಾರ್ಥ. ಭೀಷ್ಮ ಅಂದ್ರೆ ವಸುವಿನ ಅವತಾರ, ವಸು ಎಂಟು ವಸುವಿನ ಅವತಾರ. ವಸು ಅಂದ್ರೆ ಸಂಪತ್ತು, ಸಂಪತ್ತು ಅಂದ್ರೆ ಧನ. ಧನವೇ ದುರ್ಯೋಧನಂತವರಿಗೆ ಬೆಂಬಲ. ಧನ ದುರ್ಯೋಧನ ಅವನೊಬ್ಬ ಧನ ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಅವನ ಬೆಂಬಲ, ಅವನು ಕಲಿ ಅಂದ್ರೆ ಕಲಿಯುಗದ ಜನಕ್ಕೆ ಯಾರು ಇಂಪಾರ್ಟೆಂಟ್ ಅಂದ್ರೆ ಧನ ಇಂಪಾರ್ಟೆಂಟ್ ಅಷ್ಟೇ. ಮಾತೃದೇವೋ ಭವ, ಪುತ್ರದೇವ ಧನ ದೇವೋ ಭವ ಅಷ್ಟೇ. ತಂದೆ ತಾಯಿ ಬಂಧು ಬಳಗ ಯಾವುದೂ ಇಲ್ಲ. ದೊಡ್ಡಿದ್ದವರು ದೊಡ್ಡಪ್ಪ ಅಂತಾರಲ್ಲ ಅಷ್ಟೇ ಕಲಿಯುಗದಲ್ಲಿ. ಪಾಂಡವರು ಹಾಗಲ್ಲ, ಸದ್ಯದಲ್ಲಿ ಅವ್ರು ಯಾರಲ್ಲ ಭೀಮಾವಿರಕ್ಷಿತ. ಭೀಮ, ಭೀಮ ಅಂದ್ರೆ ವಾಯು, ವಾಯು ಅಂದ್ರೆ ಜ್ಞಾನ, ಜ್ಞಾನವೇ ಅವರ ರಕ್ಷಣೆ, ಜ್ಞಾನ ಅವರ ರಕ್ಷಣೆ. ನಹಿ ಜ್ಞಾನೇನ ಸದೃಶನ್ ಪವಿತ್ರ ಮಿಹ ವಿದ್ಯತೆ. ಪಾಂಡವರ ರಕ್ಷಣೆ ಜ್ಞಾನ, ದುರ್ಯೋಧನ ರಕ್ಷಣೆ ಅನ್ನೋದು ಸಂಪತ್ತು. ಅಂದ ಮೇಲೆ ಜ್ಞಾನಕ್ಕೆ ಜಯವೋ ಸಂಪತ್ತಿಗೆ ಜಯವೋ ಯೋಚನೆ ಮಾಡಿ. ಪಾರದ ವಾರಾನ್ನದ ಹುಡುಗ ಹರಕು ಬಟ್ಟೆ ಹೋಗುತ್ತ ಫಸ್ಟ್ ರ್ಯಾಂಕ್, ಏನು ಬಲ ಅವನಿಗೆ? ಓದಿದ್ದೇ ಬಲ. ಎಲ್ಲೋ ಬೀದಿ ಓದಿರ್ತಾನೆ ಅದು ಬಲ. ಇವನು ಅಪ್ಪ ಮಿನಿಸ್ಟರ್ ಆ ದೊಡ್ಡು ಶ್ರೀಮಂತ ಅದು ಕಾರಲ್ಲಿ ಹೋಗಿರ್ತಾನೆ, ಮೈತುಂಬ ಟೈಕೆಟ್ಗಳು ಹೋಗಿರ್ತಾರೆ, ಕೊತ್ತಿ ಕೆಳಗೋ ಬಾಕಿ ಅಷ್ಟೇ. ಮೇಲೆ ಕಟ್ಟಿದ್ರೆ ಹೇಳ್ಕೊಂಡ್ಬಿಟ್ರೆ ಓದೋದು ಅಷ್ಟೇ, ಮೇಣಕೋಬೇಕು ಅಂತ ಅಷ್ಟೇ ಅರ್ಥ. ಇಷ್ಟೆಲ್ಲ ಮಾಡ್ಕೊಂಡಿರ್ತಾನೆ ಗ್ರ್ಯಾಂಡ್ ಸೇರ್ ಎಲ್ಲ ಇದೆ, ಓದೊಂದಿಲ್ಲ. ಇದೆಲ್ಲ ಓದಿದ ಮೇಲೂ ನಾವು ಇನ್ನೂ ನಾವು ಯಮದೂತರ ಬಗ್ಗೆ ಯೋಚನೆ ಮಾಡಲಿಲ್ಲ. ಏನು ಯೋಚನೆ ಅಂತ ಹೇಳ್ತಾರೆ, ಅವನ ಕಣ್ಣಾರೆ ಕಾಣುತ್ತೇವೆ. ಇಷ್ಟೆಲ್ಲ ಇದ್ದು ನಮ್ಮ ಕಾಣೋ ಕಣ್ಣು ಪರೀಕ್ಷೆ ಎದುರಿಗೆ ಬದುಕಿ ಹೊಡಿತಾನೆ. ಇನ್ನು ಯಮದೂತರ ಮುಂದೆ ಏನು ಹೇಳ್ತಾನೆ ಅವನು? ಅವನು ಓದಿಲ್ಲ ಅದಕ್ಕೆ ಫೇಲಾದ, ನಾವು ಶಾಸ್ತ್ರ ಓದಿಲ್ಲ ನಮ್ಮ ಹಣೆ ಬರ ಅಷ್ಟೇ ಆಗುತ್ತೆ ಅಂತ. ಅದಕ್ಕೆ ಮಾದದ್ದಾಯಿತು ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ, ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ. ಭಾಗರಾಯಣ ಕೃತ ಭಾಗವತ ಕೇಳುವಲ್ಲಿ ಆಧಾರವೇ ಹುಟ್ಟಲಿಲ್ಲ. ವಾದಿಗಳ ಮತ ಒಡಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ. ವೇದ ಬಾಹ್ಯರಿಗರಗಿ ಅಪಸವ್ಯ ಮನನಾಗಿ ಓದಿಕೊಂಡಿರೋ ಇದೆಲ್ಲ ಸಲ್ಲ. ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಒಳ್ಳೆ ಮಾತು. ದಶಮಿ ಏಕಾದಶಿ ದ್ವಾದಶಿ ದಿರತಯದಿ ಅಶರ ಬರಭೊತ್ತು ಉನ್ನುತ ಗಸಗಸರೆ ತಾಂಬೂಲ ಪಶುವಿನಂದದಿ ಮೆದ್ದು ಕುಸುಮ ಗಂಧಿಯ ರವಿಸುತಾ ನಗುತ. ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ಜಗನ್ನಾಥದಾಸರ ಮಾತು, ಹರಿಗಥಾಮೃತ ಸಾರ ಬರದವರ ಮಾತು. ನಾವು ಮಾಡೋ ತಪ್ಪುಗಳನ್ನೆಲ್ಲ ಪಟ್ಟಿ ಮಾಡಿಡ್ತಾ ಇದ್ದಾರೆ. ನಂತರ ಇದನ್ನು ಯೋಚನೆ ಮಾಡಿದವರಿಗೆ ಏನು ಸಾವು ಆರು ದೂರವೇ ಇರೋದಿಲ್ಲ. ಕಲಿಯುಗದಲ್ಲಂತೂ ಎನಿ ಟೈಮ್ ಸಾಯ್ಬೋದು, ಯೋಚನೆಯೇ ಇಲ್ಲ. ಅದರಲ್ಲಿ ವಯಸ್ಸಾದಲ್ಲಂತೂ ಏನಾಗ್ತಾನೋ ಬಿಡ್ತಾನೋ. ಎವ್ರಿಡೇ ಒನ್ ಸ್ಟೆಪ್ ಮೋರ್ ಟುವರ್ಡ್ಸ್ ಸ್ಟೆಪ್ ಅಷ್ಟೇ. ಹಿಂದಿನ ದಿವಸಕ್ಕೆ ಇವತ್ತು, ಇವತ್ತಿಗಿಂತ ನಾಳೆ, ನಾಳೆಗಿಂತ ನಾಡಿದ್ದು ಹತ್ರ ಆಗ್ತಾ ಹೋಗ್ತಾನೆ. ಅಷ್ಟೊತ್ತಿನಲ್ಲಿ ಎಷ್ಟು ತಯಾರಿ ಮಾಡ್ಕೋಬೇಕು ಮನುಷ್ಯ. ಈ ಚಕ್ರಿ ಕೊಡುವ ತಯಾರಿಯಿಂದ ಏನು ಪ್ರಯೋಜನ ಇಲ್ಲ. ಇದರಿಂದ ತಯಾರಾಗಬೇಕಾದ್ರೆ ನಮಗಿದು ಬೇಕು, ಶಾಸ್ತ್ರದ ಜ್ಞಾನ ಬೇಕೇ ಒಂದು, ಬೇರೆ ದಾರಿ ಇಲ್ಲ. ನಮಗೆ ಜನ ಗೊತ್ತಿಲ್ಲ, ನಮಗೆ ಎಂಥ ದುರಂತ ಇರುವುದು ಏನೋ ಅಲ್ಲ. ಇವನು ಕಣ್ಣಿಗೆ ಕಾಣ್ತಕ್ಕಂಥದ್ದು, ಅವನು ಸತ್ತ ಇವನು ಸತ್ತ ದಿನದೊಳಗಾದ್ರೆ ವಾರ್ತೆಗಳೇನೆ. ಅದು ನಿಜವಾಗ್ಲೂ ಸತ್ತಿದ್ದು ದೇಹ ಹೋದ್ರಲ್ಲ, ಜ್ಞಾನ ಇಲ್ಲದೇ ಇದ್ದಾಗ ಸಾಯ್ತಾನೆ. ಅಂತ ಜ್ಞಾನ ಸಂಪಾದನೆಗೆ ನಮ್ಮ ವಿಶ್ವ ಪ್ರಯತ್ನವನ್ನು ಮಾಡಬೇಕು ಅನ್ನೋದರ ಸಂದೇಶ. ದೇವರು ಕೊಟ್ಟ ಯಾವುದನ್ನು ಕೂಡ ಇಟ್ಟಂಗೆ ಇರುವೇನು ಹರಿಯೇ ಎನ್ನ ಧರೆಯೇ. ವೈಭವದಿಂದ ಸದುಪಯೋಗ ಮಾಡ್ಕೋಬೇಕು. ಕೊರತಕ್ಕಂತಹ ಪರಿಸ್ಥಿತಿ ತಂದುಕೊಳ್ಳೋಕೆ ಹೋಗಬಾರದು. ಕೊರಗೋರನ್ನು ಕಂಡಾಗ ನಾವು ಪಾಠ ಕಲಿಯಬೇಕು ಅಂತೇಳಿ ದೃಷ್ಟಾಂತ ಇರುವಂತ ಅಂತೂ ಅಷ್ಟು ಹೇಳಿದ. ಮುಂದೆ ನಡೀತಾ ಇದೆ. ಆ ಕ್ಷಣಕ್ಕೆ ಭೀಷ್ಮರು ನೋಡಿದ್ರಂತೆ, ಏನು ಅಳುಮುಖ ನೋಡಿದ್ರು ಪಾಪ. ಸೇನಾಧಿಪತಿ ಪಪೇಶ ಇನ್ಸ್ಪೈರ್ ಮಾಡಬೇಕಲ್ಲ, ಅದಕ್ಕೆ ಅವ್ರೇನ್ ಮಾಡಿದ್ರಂತೆ, ತಸ್ಯ ಸಂಜನ ಎಂ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿರದ್ಯೋಚ್ಚೈಹಿ ಶಂಖಂ ರದ್ಧೋ ಪ್ರತಾಪವಾನ್. ಶಂಖ ಊದಿದ್ರು, ಸಿಂಹನಾದ ಮಾಡಿದ್ರು. ಅವನು ಸ್ವಲ್ಪ ಧೈರ್ಯ ಕೊಡೋಕ್ಕೋಸ್ಕರ ದೈವ ಧೈರ್ಯ ಒದರ್ತಿರ್ತಾರೆ, ಅದು ಕೂಗಿದ್ರು ಪಾಪ. ಆ ಕ್ಷಣಕ್ಕೆ ತತ ಆ ಕಡೆ ತದ ಧೈರ್ಯಶ್ಚ ಶಂಖಾಶ್ಚ ವೀರ್ಯಶ್ಚ ಪಡವ ಆನಕ ಗೋಮುಖಾಹ ಸಹಸೈವ ಅಧ್ಯಾನ್ಯಂತ ಸಶಬ್ದ ತುಗುಳೂ ಅಭವತ್. ದೊಡ್ಡ ಶಬ್ದ ನಡೀತು ಆ ಸಷ್ಟೇ. ಆ ಕಡೆಗೆ ಏನಾಯ್ತಂತೆ, ತತಃಶ್ವೇತ ಏರ್ಯುಕ್ತೇ ಮಹತಿ ಸ್ಪಂದನೆ ಸ್ಥಿತೌ ಮಾಧವ ಪಾಂಡವಶ್ಚವ ದಿವ್ಯವು ಶಂಖವು ಪ್ರದಜ್ಞತು. ಆ ಕಡೆಗೆ ದಿವ್ಯವಾದ ರಥ, ಕೃಷ್ಣಾರ್ಜುನರು ಕೂತಿದ್ದಾರೆ. ಆ ಕೃಷ್ಣ ಏನು ಮಾಡ್ತಾನಂತೆ, ಪಾಂಚಜನ್ಯಂ ಹೃಷಿಕೇಶ ದೇವದತ್ತಂ ಧನಂಜಯ. ಪಾಂಚಜನ್ಯವನ್ನ ಕೃಷ್ಣ ಊದಿದ, ದೇವದತ್ತವನ್ನ ಅರ್ಜುನ ಊದಿದ. ಆ ಶಂಖ ಇದ್ರೆ ಊತ್ತಿರ್ಲಿಕ್ಕೇನೆ, ಮುಂದೆ ಉಳಿದ ತಮ್ಮ ಶಂಖ ಊತ್ತಾ ಇದ್ದಾರೆ. ಮುಂದೆ ಊದಿದ್ದು ಮಹತ್ವ, ಮುಖ್ಯವಾಗಿ ಭೀಮಸೇನ ಊತ್ತಾ ಇದ್ದಾನೆ. ಪೌಂಡ್ರಂ ದಧ್ನೌ ಮಹಾಶಂಖಂ ಭೀಮಕರ್ಮ ವೃಕೋದರ ಅನಂತ ವಿಜಯಂ ರಾಜ ಕುಂತಿಪುತ್ರ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ವನಿಪುಷ್ಪಕೌ. ಒಬ್ರಾದಲೊಬ್ರು ಕೃಷ್ಣ ಉತ್ತಾನೆ, ಫಸ್ಟ್ ಓದಿದ್ದು ಕೃಷ್ಣ. ಅಲ್ಲೂ ಇಷ್ಟು ಪ್ರೇರಣೆ ಮತ್ತೆಲ್ಲರೂ ಉತ್ತಾ ಹೋಗ್ತಾರೆ, ಫಾಲೋ ಮಾಡ್ತಾ ಹೋಗ್ತಾರೆ ಎಲ್ಲರೂ ಕೂಡ. ಕೊನೆಗೆ ಎಲ್ಲರೂ ಓದಿದ್ರು, ಪಾಂಡವರ ಕಡೆ ಎಲ್ಲ ಸಂಖ್ಯೆ ಓದಿಬಿಟ್ರು. ಕೊನೆಗೆ ಸಘೋಷವು ಭಾರತ ರಾಷ್ಟ್ರಾಣಾಂ ಹೃದಯಾನಿ ವ್ಯವಹಾರಯತ್. ಆ ಸಂಖದ ಘೋಷ ಪಾಂಡವರ ಕಡೆಯಿಂದ ಬಂತಲ್ಲ, ಕೃಷ್ಣನ ನೇತೃತ್ವದಲ್ಲಿ ಶಂಖನಾದ ಬಂತಲ್ಲ, ಎಷ್ಟು ಎಫೆಕ್ಟ್ ಮಾಡ್ತು ಅಂದ್ರೆ, ಸಘೋಷ ಭಾರತ ರಾಷ್ಟ್ರಾಣಾಂ ಹೃದಯಾನಿ ವ್ಯವಹಾರಯತ್. ಕೌರವರ ಹೃದಯವನ್ನು ಸೀಳು ಹಾಕಿತಂತೆ. ರಾಘವೇಂದ್ರ ಸ್ವಾಮಿಗಳು ಗೀತಾ ಉರುತ್ತೆಯಲ್ಲಿ ಬರೀತಾರೆ, ಏನರ್ಥ ಅಂದ್ರೆ, ಅದ್ಯೈವ ನಷ್ಟಂ ಕುರುಕುಲಂ ಮಿತಿ ತತ್ಪುತ್ರ ಮೇನೇ ಇತ್ಯರ್ಥ. ಇವತ್ತೇ ನಮ್ಮ ಕಥೆ ಬಗ್ಗೆ ತೋರ್ಕೊಂಡ್ಬಿಟ್ರಂತಾಗಲೇ. ಆ ಘೋಷದಲ್ಲಿ ಸೋಲ್ತಾ ಇದ್ದಾರೆ, ಇದು ಇಂಪಾರ್ಟೆಂಟ್. ಬೀಸರು ಊದಿದ್ರು ಪಾಪ ಟೆಸ್ಟ್ ಆಯ್ತು, ನಮ್ಮ ದೀಪಾವಳಿ ಪಟಾಕಿ ಬಿಡ್ತಾರೆ ಹಾಗಾಯ್ತು ಅಷ್ಟೇ. ಆ ಕಡೆ ಬಿಟ್ಟಿದ್ದು ಮೋಸ್ಟ್ ಎಫೆಕ್ಟಿವ್ ಅದು. ಒಂದು ಕೃಷ್ಣನ ನೇತೃತ್ವದಲ್ಲಿ ಬಂದ ಶಂಖನಾದ ಇವರು ಎದೆ ನಡೆಸಿಬಿಡ್ತು, ಎದೆ ಒರೆಸಿಬಿಡ್ತು ಅಂತ ಹೇಳುತ್ತಾರೆ. ಅಂದ್ರೆ ಕೃಷ್ಣನ ನೇತೃತ್ವದಲ್ಲಿ ಬಂದು ಮಾರಲ್ ಕರೇಜ್ ಇದೆ ಅದರೊಳಗೆ. ಇವ್ರಿಗಿಲ್ಲ, ಅದು ಒಂದು ಕಂಡಕ್ಟರ್ ಬಂದಿಡ್ತಾನೆ, ಅವ್ನು ನಡೆದ ರೀತಿಯೇ ಬೇರೆ. ಇವ್ರದ ಪಟ ಪಟ ಹೇಳ್ತಾರೆ, ಒಳಗೋಟ ಹೇಳ್ತಾರೆ, ಪಾಪ ಇಲ್ಲಿ ಬೈತಾರೆ ಡ್ರೈವರ್ ಅಂತ ಹೆದರಿಕೆ ಅವರಿಗೆ. ಈಗ ಸೌಂಡ ಬರೋದಿಲ್ಲ, ಅವ್ರು ಪಟ್ಟ ದೊರೆತಾರೆ ರೈಟ್ ಅಂದ್ಬಿಡ್ತಾನ. ಗುರುವರೇ ಯಾರು ರೀತಿ ಕೇಳ್ತಾರೆ ಗೊತ್ತಾಗಲೇ, ಧ್ವನಿ ಕೇಳೇ ಕಂಡಕ್ಟರ್ ಹೊಡೆದಿಲ್ಲ ಅಂತ ಗೊತ್ತ ಅವನಿಗೆ, ಯಾರು ಯಾರು ಸುಮ್ಮನೆ ಕೊಡ್ತಾರಲ್ಲ ಅಂತ ಹೇಳ್ತಾರೆ. ಅವ್ರು ಅರ್ಥಕ್ಕೆ ಹೋಗ್ಬಿಡ್ತಾರೆ. ಅಂದ್ರೆ ಅವನು ಬಂದೋದಲ್ಲೇ ಅದೇ ಹಾಗೇನೆ ಎಳೆ ಸೈಡ್ ಹೋಗೋದು. ಇದು ಎಷ್ಟು ಆಶ್ಚರ್ಯ, ಜಡಗಡದ ಜೇ ದೇವ ತಿರುಗಿದ ದೃಷ್ಟಾಂತ ಬೇಕಾ? ಅವ್ರಿಗೆ ಧೈರ್ಯ ಇದೆ, ಕಂಡಕ್ಟರ್ ಅಪಾಯಿಂಟ್ಮೆಂಟ್ ಆಗಿರೋದು ಅದಕ್ಕೆ. ಆ ಜೋರಗಳಿಗೆ ಇವರು ಕಬ್ಬಿಳಿತಾರೆ, ಗೊತ್ತಾಗುತ್ತೆ ಆಫೀಸ್ಗೆ ತೊಗೊಳಕ್ಕೆ ಹೋಗ್ತಾನೆ ಪಾಪ. ಇದು ಪರ್ಸನಲ್ ಇಂಟ್ರೆಸ್ಟ್, ಅವನು ಸಾಮೂಹಿಕ ಪಬ್ಲಿಕ್ ಇಂಟ್ರೆಸ್ಟ್ ಅವನು, ಅವನಿಗಿರೋ ಧೈರ್ಯ ಬರೋದಿಲ್ಲ. ಕೃಷ್ಣ ಸರ್ವೋತ್ತಮ ನ್ಯಾಯ ಅದಕ್ಕೆ ಜೋರ ಹೋಗ್ತಾನೆ. ಆದರೆ ಇವರಿಗೆ ಅಳುಕು ಮನಸ್ಸು, ನನಗೆ ಇವ ಶಕ್ತಿ ಇಲ್ಲ. ಅದು ಭೀಷ್ಮರ ಶಕ್ತಿ, ಧನದ ಘೋಷ, ಜನಜನ ಶೈಲಿಯ ಶಬ್ದ ಅಷ್ಟೇ, ಉಪಯೋಗ ಇಲ್ಲ. ಆ ಶಾಸ್ತ್ರದ ಘೋಷ ಮೇಲೇಳ ಹಾಗೆ ಧನದ ಘೋಷ ಏರೋದಿಲ್ಲ ಅಂತ ಹೇಳೋದಕ್ಕೆ ಸಂಕೇತ. ಕೃಷ್ಣ ಮೊದಲು ಶಂಕ ಯಾಕೋದು ಗೊತ್ತೇನು? ದುರ್ಯೋಧನ ನನ್ನ ಬಿಟ್ಟುಬಿಟ್ಟಿಯಲ್ಲ, ಕೋರ್ಟ್ ಮಾಡೋದ್ರವರೆಗೆ ನೋಡಿದ ಎಷ್ಟವನು ತೋರಿಸ್ತಾನೆ ಕೃಷ್ಣ. ತಾವು ಬಿಟ್ಟವರು ಏನಾಗ್ತಾರೆ ಗೊತ್ತಾ, ನನ್ನ ಹೆಸರು ಬಿಟ್ಟುಬಿಟ್ರಿ ಅಂತ ಹೇಳ್ತಾರಲ್ಲ ಹಾಗೆ, ನನ್ನ ಹೆಸರು ಬಿಟ್ಟಿದ್ದೀಯಲ್ಲ, ನಾವು ಯಾರಾದ್ರೂ ಗೊತ್ತಾಗುತ್ತೆ ನೋಡಿ. ಈಗ ಅಂತ ಶಂಕ ಊದಿದ, ಎಫೆಕ್ಟ್ ಗೊತ್ತಾಯಿತು, ಆಯ್ತಲ್ಲ ಕತೆ, ನನ್ನ ಬಿಟ್ಟಿದ್ರಿಂದ ಹಣೆ ಬರ ಇಷ್ಟೇನೆ. ಶಂಖಗಳ ಘೋಷ ಅಂದ್ರೆ ವಾದ್ಯ ಘೋಷ ಅಂತ ಕರೀತಾರೆ, ಮಂಗಳವಾದ್ಯದ ಘೋಷ. ಮಂಗಳವಾದ್ಯದ ಘೋಷ ಯಾವಾಗಲೂ ಕೂಡ ಅಸುರರಿಗೆ ಇನ್ಸ್ಪೈರ್ ಮಾಡೋದಿಲ್ಲ, ಅದು ಡಿಪ್ರೆಸ್ ಮಾಡುತ್ತೆ ಅಂತ ಹೇಳುತ್ತಾರೆ. ಇವು ಒಳ್ಳೆ ಸ್ವಾರಸ್ಯ ಇದು. ಒಂದು ಗಂಟೆ ವರ್ಷಕರ ಹೇಳ್ತಾರೆ, ಆಗಮಾರ್ಥಂತೆ ದೇವಾನಾಂ ಗಮನಾರ್ಥಂತೆ ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ಯಾವಾಗಲೂ ಕೂಡ ಗಂಟೆ ಬಾರಿಸಿದಾಗ ಮಂಗಳವಾದ್ಯ ಅದು, ರಾಕ್ಷಸರಲ್ಲೇ ಓಡೋಗ್ಬಿಡ್ತಾರಂತೆ, ದೇವತೆಗಳು ಬರ್ತಾರಂತೆ. ಇಷ್ಟು ಮಂಗಳವಾದ್ಯ ಕೇಳುವ ಶಕ್ತಿ ಆಸುರಿ ಶಕ್ತಿಗಳಿಗಿಲ್ಲ, ಆದರೆ ದೈವಿ ಶಕ್ತಿಗಳು ಮಾತ್ರ ಬರೋದು. ಅದಕ್ಕೆ ಘಂಟಾವಾದನದಿಂದ ಆಗ ಇಂಪ್ಯಾಕ್ಟ್ ಆಗುವಂತ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಮನೆಯಲ್ಲಿ ಗಂಟೆ ಬಾರಿಸಿಷ್ಟಾದ್ರೂ ದೇವ್ರ ಪೂಜೆ ಮಾಡಿ ಅಂತ ಹೇಳ್ತಾರೆ. ಪ್ರತಿನಿತ್ಯ ಗಂಟೆ ಬಾರಿಸಿಬಿಡಿ, ದೇವಗಳು ಹೋಗುತ್ತೆ, ದೇವತೆಗಳು ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲ ಮನೆ ಬರ್ಕೋದಿಲ್ಲ, ದೇವತೆಗಳು ಬರಬೇಕು, ದೈತ್ಯರು ಹೋಗಬೇಕು ಅಂತ ಅವ್ರು ಗಂಟೆ ಬಾರಿಸಿಬಿಡಿ. ಅದು ಒಳ್ಳೆ ಮೈಂಡ್ ಮೇಲೆ ಎಫೆಕ್ಟ್ ಮಾಡುತ್ತೆ ಗೊತ್ತಾ, ಗಂಟಾನಾದ ಮಂಗಳವಾದ್ಯಗಳೆಲ್ಲ ಮೈಂಡ್ ಫ್ರೆಶ್ ಡೀಪ್ ಅಂಡ್ ಡೌನ್ ಮಾಡುತ್ತೆ, ನಾರ್ಮಲಿ ತರುತ್ತೆ. ಇದು ಟೆನ್ಷನ್ ಕುಡಿತಿರುತ್ತೆ, ಉಚ್ಚಾಪಟ್ಟು ಕುಡಿದಾಗಲ್ಲ ರಕ್ತ ಎಲ್ಲ ಅಬ್ರಪ್ಟ್ ಓಡಾಡ್ತಿರುತ್ತೆ ಪಾಪ, ಅದೇ ಟೆನ್ಷನ್ ಕ್ರಿಯೇಟ್ ಆಗೋದು. ಶಾಸ್ತ್ರ ಹೇಳುತ್ತದೆ, ಗಂಟೆ ಬಾರಿಸ್ತಾರೆ ದೇವ್ರ ಪೂಜೆ ಮಾಡಿ. ಅಲ್ಲ ಸ್ವಾಮಿನ ಗಂಟೆ ಬಾರಿಸೋ ಇಲ್ಲ ಒಂದು ಕೂಡ ಅಂತ ಕೇಳಿದ್ರೆ, ನೀವು ಪಿಶಾಚಿಗಳು ಹಾಕಿದ್ರೆ ಇನ್ನೇನು ಮಾಡಕ್ಕೆ ಆಗೋದೇ ಇಲ್ಲ. ಗಂಟೆ ಬಾರಿ ಪಿಶಾಚಿಗಳು ಹೋಗ್ತವೆ, ಗಂಟೆ ಬಾರಿಸಿದ ಪಿಶಾಚಿಗಳು ಅಂತ ಕರಿಬೇಕಷ್ಟು, ಇನ್ನೇನೂ ಇಲ್ಲ. ಮಂಗಳವಾದ್ಯ ಗಂಟೆ ಇಂಪ್ಯಾಕ್ಟ್ ಹೇಳ್ತಾರೆ, ಗಂಟೆ ಒಂದು ಬಾರಿಸೋರು ಎಷ್ಟು ಆಗೋದಾದ್ರೆ ಇನ್ನು ಶಂಖ ಪೂಜೆ, ಕಲಶ ಪೂಜೆ, ನೈವೇದ್ಯ, ಪೀಠ ಪೂಜೆ, ಆವರಣ ಪೂಜೆ ಮಾಡಿದಾಗ ಎಂಥ ಮಂಗಳ ಬರುತ್ತೆ ಮನೆಯೊಳಗೆ. ಮಂಗಳಂ ಭಗವಾನ್ ವಿಷ್ಣುವು ಮಂಗಳಂ ಮಧುಸೂದನ ಮಂಗಳಂ ಪುಂಡರೀ ಕಾಕ್ಷ ಮಂಗಳಂ ಗರುಣಧ್ವಜ. ಹರಿಯ ನೆನೆಸಿದ ದಿವಸ ಶುಭ ಮಂಗಳ, ಹರಿಯ ನೆನೆಸದ ದಿವಸ ಅವಮಂಗಳ. ವಿಜಯಾಸರ ಸುಳಾದೇವರು, ಹರಿಯ ನೆನೆಸಿದ ದಿವಸ ತದೇವ ಲಗ್ನಂ ಸುದಿನಂ ತದೇವ. ಅದು ಅರ್ಥ ಮಾಡಿಕೊಂಡು ದೇವರ ಸ್ಮರಣೆ ಮಾಡಬೇಕು. ಆಗ ಮನೆಯೊಳಗೆ ವಿಷ್ಣು ಸಹಸ್ರನಾಮ ಹೇಳ್ತಾನೆ, ಗಾಯತ್ರಿ ಜಪ ಮಾಡ್ತಾನೆ, ಸೂಕ್ತವನ್ನು ಪಠನ ಮಾಡ್ತಾನೆ, ವಾಯುಸ್ತೂತ ಹೇಳ್ತಾನೆ, ಎಂಟರ್ ಆಗಿದ ತರದಲ್ಲಿ ಆಸುರಿ ಶಕ್ತಿಗಳು. ಅದೇನಾದರೂ ಬೇರೆ ಬಾಯಿ ಬಿಟ್ಟರೆ ಕೆಟ್ಟ ಕೆಟ್ಟ ಹಾಕಿರ್ತಾರಲ್ಲ, ಬರೋದೇ ಅದು ಬೇರೆ ಬರೋದೇ ಇಲ್ಲ, ಬರೋ ಒಳ್ಳೆ ಉಪಸ್ಥಿತಿ ಬರೋದಿಲ್ಲ, ಕಟ್ಟ ಶಕ್ತಿಗಳೇ ಬರುತ್ತೆ. ಜಗನ್ನಾಥಾಸ್ತ್ರ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಅವ್ರು ಏನಾಗಿತ್ತು, ಒಳ್ಳೆ ವಿದ್ವಾಂಸರು, ಶ್ರೀನಿವಾಸಾಚಾರ್ಯ ದೊಡ್ಡ ವಿದ್ವಾಂಸರು ಬಂದರು, ಚಿಕ್ಕ ಊರು ಗಾಗಾಬಾಟ ಅಂತ ಊರು, ಪಾಪ ಹಳ್ಳಿಯವರು ಒಂದು ಅಲ್ಲಿದ್ರು, ಮಾನವಿ ದೊಡ್ಡವರು, ಆಗ್ಲೇ ದೊಡ್ಡವರು, ಇಲ್ಲಿ ದೊಡ್ಡವರು, ತಾಲೂಕು ಕಟ್ಟು ಕಾಂಗ್ರೆಸ್ ಇವತ್ತು ಅಲ್ಲಿ ತುಂಬಾ ಜನ ಇದ್ರು ಪಾಠ ಪ್ರವೇಶ ಕೇಳೋರು. ಇವರು ಕರೆದ್ರು, ಆಚಾರ್ಯ ನಮ್ಮೂರಿಗೆ ಬನ್ನಿ, ಪಾಠ ಪ್ರವೇಶ ಮಾಡಿಕೊಂಡು ನಾ ತುಂಬಾ ಜನ ಸೇರ್ತಾರೆ, ದೊಡ್ಡ ಮನೆ ಬೇಕಲ್ಲ, ಹುಡುಕ್ತಾರೆ ಮನೆ ಯಾವುದು ಊರೊಳಗಂತ ಮನೆ ಸಿಗಲಿಲ್ಲ. ಊರ ಹೊರಗೆ ಒಂದು ಮನೆ ಇತ್ತು, ಜಮೀನ್ದಾರ ದೊಡ್ಡ ಮನೆ ಕಟ್ಸಿದ್ದ ಮನೆ ಇತ್ತು, ಅದು ಖಾಲಿ ಇತ್ತು, ಅಲ್ಲಿ ಬರಬಹುದು ಅಂತ ಕೇಳಕ್ಕೆ ಹೋದ್ರು. ಪಾಪ ಜಮೀನ್ದಾರನ ಕೇಳಿದ್ರು, ಸ್ವಾಮಿ ಹೀಗೆ ಒಂದಿದೆ, ದಾಸರು ಬರ್ತಾರಂತೆ, ನಾವು ಪಾಠ ಪ್ರವೇಶ ಮಾಡ್ತಾರೆ, ಮನೆ ಕೊಡಿ ಅಂತ ಹೇಳಿ ಪ್ರಶ್ನೆ ಅಂತ ಹೇಳ್ತಾರೆ. ಮಹಾರಾಯ ಅದನ್ನು ಕೊಡ್ಲಕ್ಕೆ ನನಗೇನು ಯೋಚನೆ ಇಲ್ಲ, ಅದನ್ನು ಗೃಹೋಪೇಶ ಮಾಡಿದ್ದು ಅಷ್ಟೇ ಅಷ್ಟೇ, ವಾಸನೆ ಮಾಡಿಲ್ಲ ನಾನು ಅಂತ ಹೇಳುತ್ತಾರೆ. ಯಾತಕ್ಕೆ ಬ್ರಹ್ಮ ರಾಕ್ಷಸ ಇದೆ ಅಂತ ಯಾರೋ ಹೇಳಿದ್ದಾರೆ, ಅಲ್ಲಿದ್ದರೆ ರಕ್ತ ಕರ್ಕೊಂಡು ಹೋಗಿಬಿಡ್ತಾರೆ ಜನ, ಕೆಟ್ಟ ಅನುಭವ ನಮಗಾಗಿದೆ. ಅಂಥ ಮನೆಯನ್ನ ದಾಸರಂಥವರಿಗೆ ಕೊಡೋದು ಭಾರಿ ಕಷ್ಟ, ಶ್ರೀನಿವಾಸ ಆಚಾರ್ಯ ಪಂಡಿತರವರು ಅದು ಕುಶಾರು ಅಂತ ಹೇಳ್ತಾರೆ. ಅವರು ಹೇಳಿದ್ರಂತೆ, ಆಚಾರ್ಯ ಮನೆ ಹೇಳೋದು ಸಿಗ್ತಾ ಇಲ್ಲ, ಒಂದು ಮನೆ ಇದೆ ಸ್ವಲ್ಪ ಡೇಂಜರಸ್, ಅದು ಪೀಡೆ ಇದೆ ಅಂತೆ, ಪಿಶಾಚಿ ಇದೆ ಅಂತೆ, ಇನ್ಯಾವ ಮನೆಗಳು ಇಲ್ಲ ಅಂತ ಹೇಳ್ತಾರೆ. ಆ ಮನೆ ಇದೆ ಅವೆಲ್ಲ ಬರ್ತೇವೆ, ಅಲ್ಲಿಗೆ ಬರ್ತೇವೆ ಅಂತ ಹೇಳ್ತಾರೆ. ಏನಿದ್ರು ಪರವಾಗಿಲ್ಲ, ಬರ್ತೇವೆ ಅಂತ ಹೇಳಿದ್ರಂತೆ. ಅವ್ರು ಹೇಳ್ತಾರೆ, ಸ್ವಾಮಿ ಪಿಶಾಚಿ ಗಿಶಾಚಿ ಏನು ಯೋಚನೆ ಬರ್ತೇವೆ ಅಂತೇಳಿ ಶುರು ಮಾಡಿದ್ರು ಪಾಠನ. ಪಾಠ ಶುರು ಮಾಡಿದ್ದೆ ತಡ, ಪಿಶಾಚಿ ಹೆಸರು ಕೂಡ ಇಲ್ಲ, ಬ್ರಹ್ಮರಾಕ್ಷಸ ಜ್ಞಾಪ ಹೊರಟೋ ಬಿಡ್ತಂತೆ. ತದೇವ ಲಗ್ನಂ ಸುದಿನಂ ತದೇವ ಅಂತ ಹೇಳಿದಾಗೆ, ತತ್ರೈವ ಗಂಗಾ ಯಮುನಾಚ ವೇಣಿ ಗೋದಾವರಿ ಸಿಂಧು ಸರಸ್ವತೀಚ, ಸಮಸ್ತ ದೇವತೆಗಳ ಸನ್ನಿಧಾನ ಅದು. ಭೀಮ ಆಯುರ್ಭೀಮೋ ಭೀಮನಾಥ, ಆಚಾರ ಶಾಸ್ತ್ರ ಕೇಳಬೇಕಾ, ಭೀಮನಾಥ ಪಿಶಾಚಿ ಹೆಸರೇ ಇಲ್ಲ. ಆಗ ಆ ಜವಂದಾರ ನೋಡ್ತಾನೆ, ಸ್ವಾಮಿ ಒಂದು ಸಮಕೈಲಿ ವಾಸ ಮಾಡ್ಲಿಕ್ಕೆ ಆಗಲಿಲ್ಲ, ತಿಂಗಳಗಟ್ಟೆ ಸುಖವಾಗಿ ನೀವಿದ್ದೀರಿ, ಆ ಮನೆ ನೀವೇ ತಗೊಂಡ್ಬಿಡಿ ಅಂತ ಹೇಳಿಬಿಟ್ಟ. ನೀವೇ ತಗೊಂಡ್ಬಿಡಿ ಮನೇನ, ಆ ಮನೆ ಆ ದಾಸರು ತಗೊಂಡ್ರೆ ಅಷ್ಟೇ ಇಲ್ಲ, ಇವತ್ತಿಗೂ ಮಾನ್ಯವರು ಹೋದ್ರೆ ಜಗನ್ನಾಥ ಆದ್ರೂ ಕೂಡ ಏನು ಅದೇನೆ, ಆ ಮನೆಯಲ್ಲೇ ಅವರಿದ್ದಿದ್ದು. ಊರೆಲ್ಲ ಇತ್ತು, ಊರು ಹೊರಗಿತ್ತು, ಊರು ಅಲ್ಲಿ ಬಂದುಬಿಟ್ಟಿದೆ, ಊರೆಲ್ಲ ವಿದ್ದೂರು ಹೋಗ್ಬಿಟ್ಟಿದೆ. ದಾಸರಿದ್ದ ಮನೆಯೇ ಇವತ್ತು ದೇವಸ್ಥಾನ ಅಂತ ಆಗೋಗ್ಬಿಟ್ಟಿದೆ. ಇದಕ್ಕೆ ನೂರಾರು ವರ್ಷ ಆಗೋಯ್ತು ಈ ಕಥೆ ನಡೆದುಬಿಟ್ಟು. ಅದಕ್ಕೆ ಹೇಳ್ತಾರೆ, ಯಾವುದೇ ಒಂದು ಗೃಹೋಪೇಶ ಮಾಡ್ತೀರಿ, ಸಾವಿರ ಇರೋ ಬಫೆ ಬಡಿಸಿ, ಅವನ ಕರೆಸಿ ಇವನ ಕರೆಸಿ ಹಾಳು ಮಾಡಿಬಿಡ್ತಾರೆ, ಮಾಡಬೇಡಿ. ಒಂದು ಒಳ್ಳೆಯ ಶಾಲಿಗ್ರಾಮ ತುಳಸಿಯಿಂದ ಪ್ರವೇಶ ಮಾಡಿ, ಜೊತೆಗೆ ಒಂದು ಪ್ರವಚನ ಅಂತ ಮಾಡಿಸಿ, ಪವಾನ ಹೋಮ ಮಾಡಿಸಿ, ಪ್ರವಚನದ ಘೋಷಕ್ಕೆ ಯಾವ ಆಸುರಿ ಶಕ್ತಿಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಜನ ಗೊತ್ತೇ ಇಲ್ಲ ಅದೆಲ್ಲ ಕೂಡ, ಅದರಲ್ಲಿ ಸುಲಭವಾದ ಮಾತಾಡಬಹುದು. ಸರ್ವಮೂಲ ಪಾರಾಯಣ ಮಾಡಿಸಿ, ಜನ್ಮದಲ್ಲೇ ಅಮಂಗಳ ಆಗೋದಿಲ್ಲ ಮನೆಯೊಳಗೆ, ಅಂತ ಒಂದು ಸಿದ್ಧಿ ತಂದುಕೊಡ್ತಾರೆ. ಮುಖ್ಯ ಪ್ರಾಣದೇವರ ಶಾಸ್ತ್ರ ಓದಿದ ಮೇಲೆ ಪ್ರಾಣಶಕ್ತಿ ಹೇಗಲ್ಲಿ ಒಳ್ಳೆ ಲೈವ್ ಓದ್ ಬಂದಾಗ, ಕನೆಕ್ಷನ್ ಬಂದಾಗ ಆಗುತ್ತದೆ. ನಾವು ಏನ್ ಮಾಡ್ತೇವೆ ಗೊತ್ತಾ, ಲೈಟ್ ಕನೆಕ್ಷನ್ ಬೇಕು, ವಾಟರ್ ಕನೆಕ್ಷನ್ ಬೇಕು, ಸರ್ವಮೂಲ ಕನೆಕ್ಷನ್ನೇ ನಮಗಿಲ್ಲ, ಮುಖ್ಯ ಪ್ರಾಣದ ಕನೆಕ್ಷನ್ನೇ ನಮಗಿಲ್ಲ. ಇದು ಹೇಗೆ ಬರುತ್ತಾನೆ ಯೋಚನೆ ಮಾಡಿ. ಮನೆ ಮನೆಯಲ್ಲಿ ಸರ್ವಮೂಲ ಇರಬೇಕು, ಮನೆ ಮನೆಯಲ್ಲಿ ಭಾಗವತ ಇರಬೇಕು, ಮನೆ ಮನೆಯಲ್ಲಿ ತುಳಸಿ ಇರಬೇಕು, ಧಾತ್ರಿ ಇರಬೇಕು, ಆಗ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾದ ಯಶಸ್ಸು ಬರ್ತದೆ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಘೋಷವು ಅರ್ಥರಾಷ್ಟ್ರಾಣ ಹೃದಯಾನಿ ವ್ಯವಹಾರಯತೆ. ಶಂಕದ ಘೋಷ ಅಂದ್ರೆ ಓಂಕಾರದ ಘೋಷ ಅಂತ ಕರೀತಾರೆ. ಶಂಕರ್ ಕೇಳಿಟ್ಕೊಂಡು ನೋಡಿಬೇಕಾದ್ರೆ ಓಂ ಅಂತ ಹೇಳುತ್ತದು. ಒಂದು ಓಂ ಅಂದ್ರೆ ಏನು ಗೊತ್ತೇನು, ಸಕಲ ಶಾಸ್ತ್ರಗಳ ಸಾರ ಅದು. ಓಂ ಅಂದ್ರೆ ಓಮಿತ್ ಅಷ್ಟಾಕ್ಷರೋ ಮತಃ ಅದೇ ಹೇಳ್ತಾರೆ, ಅಕಾರಾದಿ ಅತಿ ಶಾಂತಾಂತಃ ಸೋಮ ಅಷ್ಟಾಕ್ಷರೋ ಮತಃ. ಅದಂತ ಘೋಷಣೆ ಇಲ್ಲ, ಅನಂತ ವೇದಾರ್ಥವನ್ನು ಒಳಗೊಂಡಿರತಕ್ಕಂತಹ ಅಪೂರ್ವವಾದಂತಹ ಮಂತ್ರ ಓಂ ಅಂತ ಹೆಸರು. ಅದಕ್ಕೆ ಶಂಕರಿಂದ ಅದು ಬರುತ್ತೆ ಅಂದ್ರೆ ದೈತ್ಯಶಕ್ತಿ ಹೋಗ್ಲೇಬೇಕಲ್ಲ, ಸರಳವಾದ ಉತ್ತರ ಅದು. ಒಂದು ಇಂಥ ವಿಷಯ ತುಂಬಾ ಶಂಕದಲ್ಲಿ ನೀರು ಹಾಕೋತಾರಲ್ಲ, ಶಂಕೆ ಯಾವ ವೈಬ್ರೇಷನ್ ಬರ್ತಾ ಇದೆ ಶಂಕದೊಳಗೆ, ಓಂ ಓಂ ಅಂತಾನೆ ಇರುತ್ತೆ. ಅದು ಒಂದು ನೀರು ಹಾಕ್ತಾನಲ್ಲ, ಆ ನೀರಿನಿಂದ ಓಂಕಾರ ಪೂರ್ತಿ ಮಂತ್ರಿತವಾಗಿ ಬಿಡುತ್ತೆ. ಶಂಕೋದಕ ತೋಷ್ಟೆ ಮಾಡ್ತಾರಲ್ಲ, ಬ್ರಹ್ಮಹತ್ಯಾದಿ ಪಾಪ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಪಾದರಾಜ ರೀತಿ ಮಾಡಿ ವಿಪ್ರಜೆ ಬಂದ ಬ್ರಹ್ಮಹತ್ಯ ದೋಷವನ್ನು ಕಳೆದುಕೊಂಡು ವ್ಯಾಸರಾದರೆ ಬರೀತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ನಮ್ಮ ಮನೆಯಲ್ಲಿರೋ ಪದಾರ್ಥ ಬೆಲೆ ನಮಗೆ ಗೊತ್ತಿಲ್ಲ. ಮನೆಯೊಳಗೆ ಇರುತ್ತೆ ನಮ್ಮ ಪದಾರ್ಥ ಗೊತ್ತು, ಎಲ್ಲೋ ಹೋಗ್ತಿರ್ತಾರೆ. ಪಕ್ಕದಲ್ಲಿ ಗಂಗಾ ನದಿ, ಅರ್ಜೆಂಟ್ ನೀರ್ಬೇಕಂತ ಬಾವಿ ತೋಡತಾ ಕೂತಂತ ಹಾಗಾಗಿ. ತುಷಾರ್ಥೋ ಜಾಹ್ನವಿ ತೀರೆ ಕೂಪಂ ಖರತಿ ದುರ್ಮತಿ ಅಂತ ಆಚಾರ್ಯ ಹೇಳುತ್ತಾರೆ. ವಾಸುದೇವಂ ಪರಿತ್ಯಜ್ಯ ಯೋನ್ಯಂ ದೇವಂ ಉಪಾಸತೆ, ಕೃಷ್ಣಾಮೃತ ಮಹಾನವಲ ಆಚಾರ್ಯರ ಮಾತು. ಅಂತೂ ದುರ್ಯೋಧನಾದಿಗಳ ಘಟ್ಟ, ಪತನದ ಘಟ್ಟ ಬಂತು. ಆಗ ಕೃಷ್ಣಾರ್ಜುನರ ಸಂವಾದ ಪ್ರಾರಂಭವಾಗ್ತದೆ. ಮೊದಲೇ ಹೇಳಿದ್ದನ್ನು ಹೇಳಕ್ಕೆ ಹೋದರೆ ವರ್ಷಗಟ್ಟಲೆ ಅದೇ ಆಗೋದ್ರಿಂದ ಗುರುವಾರ ಕಾರ್ಯಕ್ರಮ ಈಗಾಗಲೇ 2 ವರ್ಷ ಆಯಿತು, 10 ವರ್ಷ ಆಶ್ಚರ್ಯ ಆಗಾಗಿಬಿಡ್ತದೆ. ಬೇಡ, ಅದು ಒಂದು ಸಂಕ್ಷೇಪ ಏನು ನಡೀತು ಅಷ್ಟೇ. ಅರ್ಜುನ ಹೇಳ್ತಾನೆ, ಕೇಳ್ತಾನೆ, ಕೃಷ್ಣ ಹೇಳ್ತಾನೆ, ಕೇಳಿದವನಾತ ಹೇಳಿದವನಾತ, ನಡೆದಿದ್ದು ಫಲಶ್ರುತಿಯಾಗಿ ಯುದ್ಧ, ಅದು ಬಹಳ ಮುಖ್ಯ. ಅಥ ಕಪಿಧ್ವಜ ಏನ್ ಮಾಡಿದಂತೆ, ಅರ್ಜುನ ಬಂದ, ಕೃಷ್ಣ ಸೇನೆಯವರು ಹೋಯೋರ್ ಮಧ್ಯೆ ರಥಂ ಸ್ಥಾಪಯ್ಯ ಮೆಚ್ಚುತ ಅಂತ ಕೇಳಿಕೊಂಡ ತಕ್ಷಣ ಕೃಷ್ಣ ಪರಮಾತ್ಮ ರಸದ ಮಧ್ಯೆ ಎರಡು ಸೇನೆಗಳ ಮಧ್ಯೆ ನಿಲ್ಲಿಸ್ತ ನೋಡು ಅರ್ಜುನ, ಸಮವೇತಾನ್ ಕುರು ನೀತಿ ಅಂತ ತೋರಿಸ್ತ. ಅರ್ಜುನ ನೋಡ್ದ, ಭಯಂಕರವಾದಂತಹ ಕರುಣೆ ಉಕ್ಕಿ ಬಂತ ಆತನಿಗೆ. ಪಾಪ ಬಂಧು ಬಾಂಧವರೆಲ್ಲ ತುಂಬಿಕೊಂಡು ತತ್ರ ತಸ್ಯ ಸ್ಥಿತಾನ್ ಪಾರ್ಥ ಪಿತೃಡಸ ಪಿತಾಮಹಾನ್, ಬರೀ ಬಂಧು ಬಾಂಧವರೇ ತುಂಬೋಗ್ಬಿಟ್ಟಿದ್ದಾರೆ. ಏನ್ ಮಾಡೋದು, ಗಾಬರಿಯಾಗೋಯ್ತು. ಕೃಪಯ ಪರಯ ವಿಷ್ಟ ವಿಷೀದಂ ನಿಧಮದ್ರವೀ, ಅತ್ಯಂತ ಹೆಚ್ಚಿನ ಕರುಣೆಗೆ ಒಳಗಾಗಿ ಬಿಟ್ಟು ಅರ್ಜುನ ಯುದ್ಧ ಮಾಡಲ ಶುರು ಮಾಡಿದ. ನಾನು ಹೇಳಕ್ಷ ಯುದ್ಧ ಮಾಡು ಅಂತ ಹೇಳಿ, ಯುದ್ಧ ಯಾಕೆ ಮಾಡೋದಿಲ್ಲ ಅಂತ ಹೇಳಿ ಶುರು ಮಾಡಿದ. ಪಾಪ ಯುದ್ಧ ಮಾಡಲಿಲ್ಲ ಅಲ್ಲ, ಮಾಡದೇ ಇಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ನಯೋತ್ಸೈತಿ ಗೋವಿಂದಂ ಮುಕ್ತ ತೂಷ್ಣೀಂ ಬಹೂವ, ನಾನು ಯುದ್ಧ ಮಾಡಲಾರೆ ಅಂತ ಹೇಳಿದ ಅರ್ಜುನ. ಸುಮ್ಮನೆ ವಿಸೃಜ್ಯ ಸಸರಂ ಚಾಪಂ ಶೋಕ ಸಂವಿಜ್ಞ ಮಾನಸ, ಬಿಲ್ಲು ಬಾಣ ರಥೊಳಗೆ ಹಾಕಿಬಿಟ್ಟು ಅರ್ಜುನ ಕೂತು ಬಿಡ್ತಾನೆ. ಕಾರಣ ಹೇಳಿದ್ದು ಹೇಳಿದ್ದು ಹಾಗಾಗತ್ತೆ ಹೀಗಾಗತ್ತೆ ಅಂತ ಕಾರಣ ಶುರು ಮಾಡಿಬಿಡ್ತಾನೆ. ಅದಕ್ಕೆ ನಾನು ಯುದ್ಧ ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ಕೈವ ಪರಿದಶ್ಯತೆ, ಗಾಂಡೀವ ಜಾರ್ತಾ ಇದೆ, ಮೈ ಸುಡ್ತಾ ಇದೆ, ಅಪಶಕನ ಆಗ್ತಾ ಇದೆ, ನಿಲ್ಲಕ್ಕಾಗ್ತಾ ಇಲ್ಲ, ಭ್ರಮತೀವಚ ಮೇ ಮನಃ. ಸೈಕಲಾಜಿಕಲಿ ಅರ್ಜುನ ತನ್ನ ಸ್ಥಿತಿ ನೋಡಿ ಪ್ರೆಸೆಂಟ್ ಮಾಡ್ತಾನೆ, ನಾನು ಸ್ಥಿತಿ ಬಂದಿದ್ದೇನೆ ಕೃಷ್ಣ, ನಾನು ಹೇಗೆ ಯುದ್ಧ ಮಾಡಲಿ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ, ನಕಾಂಕ್ಷೆ ವಿಜಯಂ ಕೃಷ್ಣ ನಚರಾಜ್ಯಂ ಸುಖಾನಿಜ. ಒಂದೊಂದು ಸುಭಾಷಿತಗಳವೆಲ್ಲ ಕೂಡ ಭಗವದ್ಗೀತೆ ಅಂತ ಹೇಳಿದರೆ ಮಂತ್ರದಂತಹ ಕೃತಿ ಅದು ಒಂದು. ಇವತ್ತು ಯಾತಕ್ಕೆ ಅಷ್ಟು ಹೇಳಿದರೆ ಗೀತಾ ಜಯಂತಿಯಾಗಿ ಏಕಾದಶಿನೇ, ಇವತ್ತು ಏಕಾದಶಿನೆ, ಅದು ಮಾರ್ಗಶಿರ ಮಾಸ ಏಕಾದಶಿನಿ ಆಗಿದ್ದು. ಆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಷ್ಟೇ ವ್ಯತ್ಯಾಸನೇ ಹೊರತು ಮಾರ್ಗಶಿರ ಮಾಸದಲ್ಲೇ ಬಂದಿದ್ದು ಭಾರಿ ವಿಶೇಷ. ಇಂತಹ ಶುಭ ದಿನ ಯೋಚನೆ ಮಾಡಬೇಕು ನಾವು. ಏಕಾದಶಿ ಎಂದು ಕೃಷ್ಣ ಉಪದೇಶ ಮಾಡಿದ ಗೀತೆನ ಅರ್ಥ ಏನು ಗೊತ್ತಾ? ಏಕಾದಶಿ ಮಾಡಿದವರಿಗೆ ಗೀತೆ ಕೇಳೋ ಹೋಗ ಬರ್ತದೆ, ತಿಳಿತದೆ ಅಂತ ಅರ್ಥ. ಇದರೂ ತಿಳಿಯೋದಿಲ್ಲ ಅಂತ ಅರ್ಥ. ಅದೇ ಏಕಾದಶಿ ಉಪವಾಸ ಮಾಡಿದ್ರೆ ಸುಮ್ಮನೆ ಹೊತ್ತು ನಟ್ಮಿಸಿ ವಾಟ್ ಕೃಷ್ಣ ಆಯ್ತು ರಿಟರ್ನ್ ಅಂತ ಕೇಳಿದರೆ ಯಮದೂತರು ನೋಡ್ಕೋತಾರೆ, ಕೃಷ್ಣ ನೋಡೋದಿಲ್ಲ, ಇವನ ಕೃತಿ ನೋಡ್ಕೋತಾರೆ. ಕೃಷ್ಣ ಹೇಳಿದ್ದನ್ನು ಕೇಳಬೇಕು, ನಟ್ಮಿಸಿ ಅಲ್ಲ ಪ್ರಶ್ನೆ. ನಾವು ಕೇಳೋಣ ಕೃಷ್ಣನ ಮಾತನ್ನ. ಶೃಣುತಾಮಲ ಸತ್ಯವಚ ಪರಮಂಬಿತ, ಕೃಷ್ಣನ ಹೇಳ್ತಾನೆ ಶೃಣು ಅರ್ಜುನ ನನ್ನ ಮಾತು ಕೇಳು ಅಂತ ಹೇಳ್ತಾನೆ. ಎಂಥ ಮಿರಕಲ್ ಗೊತ್ತ ಭಗವದ್ಗೀತೆ. ಇವತ್ತು ಎಷ್ಟೆಷ್ಟೋ ಗ್ರಂಥಗಳಿವೆ, ನಮ್ಮ ದೇಶದವ್ರು ಬಿಟ್ಬಿಡಿ, ನಮ್ಮ ದೇಶ ಕೇಳಿದ್ರೆ ಯಾರೋ ಹೇಳಿಬಿಡ್ತಾರೆ, ಬೇರೆ ದೇಶದವ್ರನ್ನ ಕೇಳಿ. ಜಗತ್ತಿನ ಅತ್ಯದ್ಭುತವಾದಂಥ ಆಧ್ಯಾತ್ಮಿಕ ಕೃತಿ ಅಂದರೆ ಭಗವದ್ಗೀತೆ. ಮ್ಯಾಜಿಕ್ ಅದು, 700 ಶ್ಲೋಕದೊಳಗೆ ಅದರ ಇಲ್ಲದೇ ಇರೋ ವಿಷಯಗಳೇ ಇಲ್ಲ. ಸಮಸ್ತ ಶಾಸ್ತ್ರಾರ್ಥ ನಿರ್ಣಯ ಅಪೂರ್ವವಾದಂಥ ಕೃತಿ ಬ್ರಹ್ಮ ವಿದ್ಯಾ ಅಂತಕ್ಕಂಥ ಹೆಸರು ಭಗವದ್ಗೀತೆಗೆ. ಕೈ ಹಿಡ್ಕೊಂಡ್ಬಿಡುವರು, 5 ಪೈಸದ ಪ್ರಿಂಟ್ ಮಾಡಿಸಿದ್ರೆ ಹಿಂದೆ 5 ಪೈಸಾ, ಈ 1 ರೂಪಾಯಿ ಸಿಗುತ್ತೆ. ಬರೀ ಮೂಲ ಶ್ಲೋಕ ಪೂರ್ತಿ ಕೈ ಹಿಡ್ಕೊಂಡ್ಬಿಡ್ಬೋದು. ಲೆಟರ್ ಬರೆದ್ರೆ ಉದ್ದ ಉದ್ದ ಬರೆದಿರ್ತಾರೆ ಪಾಪ. ಅಷ್ಟೇ ವಿಶ್ವದ ಸಂದೇಶ, ರೀರೈಟ್ ಮಾಡೋದು ಎಸ್ಸಿಟಿ ಇಲ್ಲ, ಪರ್ಫೆಕ್ಟ್ ಒನ್ಸ್ ಫಾರ್ ಆಲ್ ಕೃಷ್ಣ ಹೇಳಿದ ವ್ಯಾಸರು ಬರೆದು. ಎಂಥ ಅಮೂಲ್ಯವಾದ ಕೃತಿ, ಅದಿಲ್ಲದವರ ವಿಚಾರಗಳಿಲ್ಲ. ಮನಸ್ಸನ್ನ ಪ್ರತಿ ಶ್ಲೋಕವೂ ಕೂಡ ಅರಳಿಸ್ತಕ್ಕಂಥದ್ದು, ಕೇಳೋದೇ ಆನಂದ. ಅರ್ಥವಿವರಣೆ ಅಂತೂ ಅತ್ಯದ್ಭುತವಾದದ್ದು. ಅದನ್ನು ಹೇಳಿದ ಕೃಷ್ಣ, ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನುಸೃತ, ಪದ್ಮನಾಭನ ಮುಖಪದ್ಮದಿಂದ ಹೊರಗೆ ಬಂದಂತಹ ಪ್ರಮೇಯ ಪದ್ಮಗಳ ರಾಶಿ ಎಂದರೆ ಭಗವದ್ಗೀತೆ ಎಂದು ಕರೆದಿದ್ದ. ಅಂಥ ಭಗವದ್ಗೀತೆಯ ಶ್ರವಣ ಅರ್ಜುನನನ್ನ ಯಾವ ಮಟ್ಟಕ್ಕೆ ಎತ್ತುತ್ತಾ ಇದೆ. ಇವತ್ತು ಬೇರೆ ದೇಶದಲ್ಲಿ ಭಗವದ್ಗೀತೆ ಎಂಥ ಗ್ರಂಥ ಅದು, ಒಂದು ಸಂಸ್ಕೃತ ಬರೋದಿಲ್ಲವರಿಗೆ ಪಾಪ. ಭಾರತದ ABCD ಗೊತ್ತಿಲ್ಲ, ಆದರೆ ಭಗವದ್ಗೀತೆಯ ಮಾತು ಕೇಳಿ ಅರ್ಥ ತಿಳ್ಕೊಂಡಾಗ ಹಬ್ಬ ಹೀಗಿರಬೇಕು ಅಂತ ಹೇಳ್ತಾರೆ. ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ, ಒಂದೊಂದು ಮಾತುಗಳು ಕೂಡ ಶಾಶ್ವತವಾದ ಸೂಕ್ತಿಗಳು. ಇವತ್ತು ಹೊತ್ತಾಗಿದೆ, ಆದ್ದರಿಂದ ನಾಳೆ ದಿವಸ ಅದು ಸ್ವಲ್ಪ ಸಂಗ್ರಹವನ್ನು ಹೇಳಿಬಿಟ್ಟು ಆಮೇಲೆ ಭೀಷ್ಮರ ನಿರ್ಯಾಣದ ಕಥೆ ನಾಳೆ ಮತ್ತು ನಾಡಿದ್ದೇ ಮಂಗಳ, ಅದು ಅತ್ಯಂತ ವೇಗವಾಗಿ ಮುಂದಿನ ಭಾಗವನ್ನು ನೋಡೋಣ. ಆ ಮೂಲಕವಾಗಿ ಕೃಷ್ಣನ ಉಪದೇಶದ ಹಿರಿಮೆ ಅರ್ಜುನನನ್ನು ಮೇಲೆತ್ತಿದ ಹಾಗೆ ನಮ್ಮನ್ನು ಮೇಲೆತ್ತೇ ಎತ್ತುತ್ತೆ ಎಂಬ ವಿಷಯವನ್ನು ಹೇಳ್ತಾ, ಇವತ್ತು ಹೆಚ್ಚೊತ್ತು ಹೇಳದ ಕಾರಣ ಏಕಾದಶಿ ಹಾಗೂ ಅರ್ಜುನ ಮನೆಗೂ ಅರ್ಜೆಂಟ್ ಏನು ಕೆಲಸ ಇರೋದಿಲ್ಲ, ಆದ್ದರಿಂದ ಸ್ವಲ್ಪ ಹೆಚ್ಚೊತ್ತು ಹೇಳಿದೆ. ಹರಿದಿನವಾದ್ದರಿಂದ ಹರಿಯ ಕಥೆಯ ಬಗ್ಗೆ ಹೆಚ್ಚು ಹೇಳಿದ್ದೆ ಹೊರತು, ನಾಳೆಯಿಂದ ಯಥಾ ಪ್ರಕಾರ ಬೇಗ ಮುಗಿಯುತ್ತೆ, ಸಕಾಲ ಶುರುವಾಗುತ್ತೆ ಅಂತ ಹೇಳ್ತಾ ಇವತ್ತು ಪ್ರವೇಶವನ್ನು ಕೃಷ್ಣಾರ್ಪಣ ಅಂತ ಹೇಳ್ತೇನೆ. ನಿನ್ನೆ ಕೆಲವು ಪುಸ್ತಕಗಳು ಕೇಳಿದ್ರೆ ಸಿಗುತ್ತೆ, ಕೆಲವು ಬೆಳ್ಳಿ ಕಾಯಿನ್ಸ್ ಕೇಳಿದವರು ಅಪೇಕ್ಷೆ ಇದ್ದವರು ತಗೊಳ್ಬಹುದು ಸಿಗುತ್ತೆ. ಮತ್ತೆ ಇವತ್ತಿನ ದಿವಸ ಶ್ರೀಯುತ ರಘುಮೋಹನ್ ಅವರು ತುಳಸಿಯ ಬಗ್ಗೆ ಒಂದು ಕ್ಯಾಸೆಟ್ ಮಾಡಿ ಅದರ ಮಹಿಮೆ ತಿಳಿಸ್ತಕ್ಕಂತಹ ಒಂದು ಅವಕಾಶವನ್ನು ಕಲ್ಪಿಸಿದ್ದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಅದರ ಸದುಪಯೋಗವನ್ನೆಲ್ಲರೂ ಕೂಡ ಪಡಿಬೇಕು. ತುಳಸಿ, ಧಾತ್ರಿ, ಮನೆಯಲ್ಲಿರ್ತಕ್ಕ ಅತಿ ಸುಲಭದ ಪದಾರ್ಥಗಳು. ತುಳಸಿಯಷ್ಟು ತುಳಸಿ ಹೇಳಿದ್ರೆ ದೊಡ್ಡವರು ನೋಡಿಬಿಟ್ಟು, ತುಳಸಿ ಬಾಡಿದ ನೋಡಿಬಿಟ್ರೆ ಇಷ್ಟೇ ಗಿಡ, ಅಷ್ಟು ಆಲದ ಬರೋದಷ್ಟು ದೊಡ್ಡದಲ್ಲ, ಯಾವ ಆಲ ಬರೋದು ಸಾಟಿ ಆಗೋದಿಲ್ಲ, ಇಷ್ಟೇ ಇಷ್ಟಿದೆ. ತುಳಸಿ ಎತ್ತಲಕ್ಕೆ ಆಗಲಿಲ್ಲ, ಪೂಜೆ ಬಿಟ್ಟಿ ಅಂತ ಹೇಳಾಗಿಲ್ಲ, ಅಷ್ಟೇ ಇದೆ, ಇಷ್ಟೇ ತುಳಸಿ ಗಿಡ ಅದು. ಅದು ಹೋಗ್ಲಪ್ಪ, ಆ ತುಳಸಿಯ ಹಣ್ಣು ಬಿಡೋದು ಯಾರು ಕಿತ್ಕೊಂಡು ಹೋಗಿಬಿಡೋದು, ಹಣ್ಣು ಬಿಡೋದಿಲ್ಲ, ಬರೀ ದಾಳಗಳು. ನೋಡಿದ್ರೆ ಸಾಕು, ಆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿ ನಮ್ಮ ಹೆಲ್ತ್ಗೆ ಗ್ರೀನ್ ಸಿಗ್ನಲ್ ಬೇಕು ಅಂದ್ರೆ ತುಳಸಿ ಗಿಡ ಬಿಟ್ಟರೆ ಮುಗಿದೋಯ್ತು. ಗ್ರೀನ್ ಕಲರ್ ಇದೆಯಲ್ಲ, ಗ್ರೀನ್ ಯಾವಾಗಲೂ ಹೇಳ್ತಾರೆ ವೈಕುಂಠಕ್ಕೆ ಫ್ರೀ ಪಾಸ್ ಕೊಟ್ಟಾಗ ಲೆಕ್ಕ ಗೋ ಅಂತ ಹೇಳುತ್ತೆ. ಇದ್ರೆ ರೆಡ್ ಅಂದ್ರೆ ಟೊಮೆಟೊ ಬೇಕು, ರೆಡ್ ಲೆಟರ್ ಪಾಪ ಬೀ ಕೇರ್ಬೋದು, ಬ್ಲಾಕ್ ಮಾಡಿಬಿಡುತ್ತೆ. ಈ ಹೇಳಿದ್ರಲ್ಲ, ಬ್ಲಡ್ ಅನ್ನ ಕ್ಲಾಟ್ ಆಗದಂತ ನೋಡ್ಕೊಳ್ಳೋ ಶಕ್ತಿ ತುಳಸಿಗಿದೆ ಅಂತ ಹೇಳ್ತಾರೆ. ಬ್ಲಡ್ ಅನ್ನ ಕ್ಲಾಟ್ ಆಗದಂತೆ ಮಾಡಿಕೊಳ್ಳೋ ಶಕ್ತಿ ತುಳಸಿಗಿದೆ. ಎಷ್ಟು ಆಸ್ಪಿರಿನ್ ತಗೊಂಡ್ರೂ ಪ್ರಯೋಜನ ಆಗೋದಿಲ್ಲ, ಆ ಶಕ್ತಿ ತುಳಸಿಗಿದೆ. ಅದು ತೀರ್ಥ, ಆ ತುಳಸಿದವರ ಭಕ್ಷಣ ಸುಮ್ಮನೆ ಸ್ಥಿತಿಯನ್ನು ತಿನ್ನಬಾರದು. ಮತ್ತೆ ದೇವರು ಸಮರ್ಪಣೆ ಮಾಡಿದ್ದಾಗಬೇಕು, ನಿರ್ಮಾಲ್ಯವಾಗಬೇಕು, ಆ ವಿದ್ಯುಕ್ತವಾಗಿ ಅದನ್ನು ಮಂತ್ರದಿಂದ ಅರ್ಪಣೆ ಮಾಡಿರಬೇಕು. ಆ ತುಳಸಿಯ ಮಹತ್ವ ಭಾರಿ ದೊಡ್ಡದು, ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ನಾಳೆ ಪ್ರವಚನ ಎಂದಿನಂತೆ ಪ್ರಾರಂಭವಾಗುತ್ತೆ ಅಂತ ತಿಳಿಸಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೇವೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ನಿಯತಾಂ ಕಮಲಾಲಯ.